हरि ओम श्रीगुरुभ्यो नमः। अभ्रमं भंगरहितं अदिदं विमलं सदा आनंदतीर्थमतुलं वदेतात्रयापहं मिथ्या सिद्धांत दुद्ध्वांत विध्वंसनविचक्षणः दैतीर्थाकतनिर्भासतां नो हृदंबरे अतिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टात् सिद्धये तपो विद्याविरक्त्यादि सद्गुणौघाकरानहं वादिराजगुरून् वन्दे हैग्रीवदाश्रयान् पूज्याय राघवेन्द्राय सिद्धधर्मरताय च भजतां कल्पवृक्षाय नमतां कामधेनवे दुर्वादिध्वान्त्रवये वैष्णवेन्दीवरेन्दवे श्रीराघवेन्द्रगुरवे नमोत्तदयाळवे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धिं च मनोरथाः। हरिः ओं श्रीगुरुभ्यो नमः। ನಾವು ಹರಿಕಥಾಮೃತಸಾರದಲ್ಲಿ ಪಂಚತನ್ಮಾತ್ರ ಸಂಧಿಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ 8-9 ಪದ್ಯಗಳನ್ನು ನೋಡಿದ್ದೀವಿ. ತೃಣ ಮೊದಲು ಬ್ರಹ್ಮಾಂತ ಜೀವರ ತನು ಚತುಷ್ಟಯಗಳಲ್ಲಿ ನಾರಾಯಣನ 1520 ಮೇಲೆ 6 ಗಣನೆ ಮಾಳ್ಪುದು ಬುಧರು ರೂಪವ ಘೃಣಿಹಿ ಸೂರ್ಯ ಆದಿತ್ಯ ನಾಮಗಳು ಅನುದಿನದಿ ಜಪಿಸುವರಿಗೆ ಈವನು ಆರೋಗ್ಯ ಸಂಪದವ ಅಂಥೇಳಿ ಅದಾದ ಮೇಲೆ 574 ಆದಿಭೌತಿಕದಲ್ಲಿ ತಿಳಿವುದು 521 ರೂಪವು ಅಧ್ಯಾತ್ಮ ಭೇದಗಳಲ್ಲಿ 250 ಮೇಲೆ 1 ಮೂರ್ತಿಗಳು ಅದರದಲ್ಲಿ ಅಧಿದೈವದಳು ಚಿಂತಿಪುದು ಭೂಸುರರು ಅಂಥೇಳಿ ನಾವು ಇದನ್ನು ಇವೆರಡನ್ನು ನೋಡಿದ್ದೀವಿ. ಇವತ್ತಿನ ದಿನ ಈ ಪರಮಾತ್ಮನ ಒಂದು ಅಹತ್ ಸಂವತ್ಸರದಲ್ಲಿ ಅಂತರ್ಗತವಾದ ಇರುವ ರೂಪಗಳನ್ನು ಹೇಳ್ತಾ ಇದ್ದಾರೆ. ಸುರುಚಿ ಶಾರ್ವರಿಕರ ನಿನಿಸಿ ಸಂಕರುಷಣ ಪ್ರದ್ಯುಮ್ನ ಸಸಿಭಾಸ್ಕರರೊಳಗೆ 60-300 ರೂಪದಲ್ಲಿ ಕರೆಸಿಕೊಂಬನು ಅಹತ್ ಸಂವತ್ಸರ ನೆನಪನು ವಿಶಿಷ್ಟ ನಾಮದಲ್ಲಿ ಅರಿತವರಿಗೆ ಆರೋಗ್ಯ ಭಾಗ್ಯವ ನೀವನಂದಮಯ ಅಂತೇಳಿ ಇಲ್ಲಿ ಕೆಲವು ಪುಸ್ತಕಗಳಲ್ಲಿ ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಹಾಕಿದ್ದಾರೆ. ಯಾಕಂದ್ರೆ ಆನಂದಮಯ ನೀವಾನಂದಮಯ ಅಂತ ಹಾಕಿದ್ದಾರೆ. ಆನಂದಮಯ ಅಂದ್ರೆ ಸರಿಯಾಗಿರುತ್ತೆ ಅಂತ ಹೇಳಿ ಅವರು ಏನೋ ಯೋಚನೆ ಮಾಡಿ ಹಾಕಿದ್ದಾರೆ. ಆದರೆ ಅದು ಮಾತ್ರೆಗಳು ಸರಿ ಹೋಗೋದಿಲ್ಲ. ಯಾಕಂದ್ರೆ ಇದು ಈ ಛಂದಸ್ಸು ಹೇಗಿದೆ ಅಂದ್ರೆ ಈ ಷಟ್ಪದಿಯಲ್ಲಿ ಒಂದು ಅರ್ಧ ಭಾಗದಲ್ಲಿ 51 ಮಾತ್ರೆಗಳು, ಒಟ್ಟಿಗೆ ಒಂದು ಪದ್ಯದಲ್ಲಿ 102 ಮಾತ್ರೆಗಳಿರಬೇಕು. ಸೊ ಆನಂದಮಯ ಅಂತ ಹಾಕಿದ್ರೆ ಒಂದು ಮಾತ್ರೆ ಹೆಚ್ಚಾಗ್ಬಿಡುತ್ತೆ. ಸೊ ಅದು ಭಾಗ್ಯವ ನೀವ ನಂದಮಯ ಅಂತೆ. ಆದ್ರೆ ಆನಂದಮಯ ಅನ್ನೋದಕ್ಕೆ ಅರ್ಥ ಇದೆ. ನಂದಮಯ ಹಾಗಂದ್ರೆ ನಂದ ಅನ್ನೋ ಶಬ್ದಕ್ಕೂ ಆನಂದ ಅನ್ನೋ ಅರ್ಥ ಇದೆ. ನಂದಮಯ ಅಂದ್ರೆ ಆನಂದಮಯ, ನೀವ ನಂದಮಯ ಅಂತ ಹೇಳಿದ್ರು ಆನಂದಮಯ ಅನ್ನೋ ಅರ್ಥ ನಂದಮಯ ಶಬ್ದಕ್ಕೆ ಬರುತ್ತೆ. ಗಣಗಳು ಅಕ್ಷರ ಮಾತ್ರಗಳು ಆವಾಗ ಸರಿ ಹೋಗುತ್ತೆ, ಛಂದಸ್ಸು ಸರಿ ಹೋಗುತ್ತೆ. ಸೊ ಅದು ಛಂದಸ್ಸು ಪ್ರಕಾರನೇ ಇದೆಲ್ಲ ಬರೆದಿದ್ದಾರೆ. ಅಂಡ್ ಹಾಳಕ್ಕೂ ಸರಿಯಾಗಿರುತ್ತೆ. ಅದಕ್ಕೆ ಭಾಗ್ಯವ ನೀವ ನಂದಮಯ ಅಂತ ಹೇಳಬೇಕಿದು. ಸುರುಚಿ ಶಾರ್ವರಿಕರನೆನಿಸಿ ಸಂಕರುಷಣ ಪ್ರದ್ಯುಮ್ನ ಸಸಿ ಭಾಸ್ಕರರೊಳಗೆ 60-300 ರೂಪದಲ್ಲಿ. ಈಗ ಏನಂದ್ರೆ ಸುರುಚಿ, ರುಚಿ ಅಂದ್ರೆ ಕಾಂತಿ ಪ್ರಕಾಶ. ಸುರುಚಿ ಒಳ್ಳೆ ಪ್ರಕಾಶ ಉಳ್ಳವನು, ಸುರುಚಿ ಅಂದ್ರೆ ಸೂರ್ಯ ಅಂತ, ಸೂರ್ಯನಿಗೆ ಸುರುಚಿ ಅಂತ. ಸೊ ಈ ಸುರುಚಿ ಅನ್ನುವ ಸೂರ್ಯ ಶಬ್ದ ವಾಚ್ಯನಾದ ಪರಮಾತ್ಮ ಸುರುಚಿ ಒಳಗೆ ಸೂರ್ಯನ ಒಳಗೆ ಅಂತರ್ಗತನಾಗಿ ಹಗಲನ್ನು ನಿಯಮನ ಹಗಲನ್ನು ಸೃಷ್ಟಿ ಮಾಡ್ತಾ ಹಗಲು ಬರುವಂಗೆ ಮಾಡ್ತಾನೆ. ಅವನು ಸುರುಚಿ ಒಳ್ಳೆ ಕಾಂತಿ ಉಳ್ಳವನು, ಒಳ್ಳೆ ಪ್ರಕಾಶ ಉಳ್ಳವನು. ಪರಮಾತ್ಮನಿಗೆ ಮುಖ್ಯಾರ್ಥದಲ್ಲಿ ಪ್ರತಿಯೊಂದು ಶಬ್ದವು ಪರಮಾತ್ಮನನ್ನು ತಿಳಿಸುತ್ತೆ, ಅಮುಖ್ಯಾರ್ಥದಲ್ಲಿ ಬೇರೆಯವರನ್ನು ತಿಳಿಸುತ್ತೆ. ಸೂರ್ಯನಿಗೆ ಅನ್ವಯವಾಗುತ್ತೆ, ಅದು ನಮಗೆ ಪ್ರಸಿದ್ಧವಾದ ಅರ್ಥ. ಪ್ರಸಿದ್ಧವಾದ ಅರ್ಥವೇ ಯೌಗಿಕಾರ್ಥ ಆಗಬೇಕಂತ ಇಲ್ಲ. ಇದು ಮುಖ್ಯಾರ್ಥದಲ್ಲಿ ವೈದಿಕ ಪರವಾದ ಅರ್ಥದಲ್ಲಿ ಸುರುಚಿ ಅನ್ನುವ ಶಬ್ದ ಪರಮಾತ್ಮನನ್ನು ವರ್ಣನೆ ಮಾಡುತ್ತೆ. ಈ ದಿನವನ್ನು ನಿಯಮನ ಮಾಡುವಂತಹ ಆ ಸೂರ್ಯ, ಸೂರ್ಯ ನಿಯಮನ ಮಾಡ್ತಾನಂದೇನು, ಸೂರ್ಯ ಒಳಗಿದ್ದು ಪರಮಾತ್ಮ ನಿಯಮನ ಮಾಡ್ತಾನೆ. ಅಭಿಮಾನಿ ದೇವತೆಗಳು ಯಾವಾಗಾದ್ರೆ ಪರಮಾತ್ಮನನ್ನು ಅಲ್ಲನ್ನ ಅಭಿಮಾನಿ ಅಂತ ಕರೆದರೆ ಪರಮಾತ್ಮನಿಗೆ ಯಾವುದರಲ್ಲೂ ಅಭಿಮಾನ ಇಲ್ಲ. ಅವನು ಅಭಿಮಾನಿ ದೇವತೆ ಅಲ್ಲ, ಪರಮಾತ್ಮ ನಿಯಾಮಕ ದೇವತೆನೇ ಪರಮಾತ್ಮ. ದೇವತೆಗಳೆಲ್ಲ ಅಭಿಮಾನಿ ದೇವತೆಗಳು, ಪರಮಾತ್ಮ ನಿಯಾಮಕನು. ಅಭಿಮಾನಿ ದೇವತೆಗಳ ಒಳಗಿದ್ದು ಅವರನ್ನು ನಿಯಮನ ಮಾಡ್ತಾ ಇರ್ತಾನೆ. ಈ ವಿಧವಾಗಿ ಸುರುಚಿ ಸೂರ್ಯನ ಒಳಗಿದ್ದ ಪರಮಾತ್ಮನ ಅಂತರ್ಗತ ರೂಪವನ್ನು ಹೇಳ್ತಾ ಇದ್ದಾರೆ. ಅದೇ ವಿಧವಾಗಿ ಶಾರ್ವರಿಕರ, ಶಾರ್ವರಿಕರ ಇಲ್ಲ ಶಾರ್ವರೀಕರ ಅನ್ನುವುದು ಅರ್ಥ. ಅದು ಇಲ್ಲಿ ಹೇಳುವಾಗ ಶಾರ್ವರೀಕರ ಅಂತ ಕೆಲವು ಪುಸ್ತಕಗಳಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಅದು ಕೂಡ ಒಂದು ಮಾತ್ರೆ ಹೆಚ್ಚಾಗುತ್ತೆ, ಶಾರ್ವರಿಕರ ಅಂತ ಹೇಳಬೇಕು. ಸುರುಚಿ ಶಾರ್ವರಿಕರ ನೆನೆಸಿ ಸಂಕರುಷಣ. ಶಾರ್ವರಿಕರ ಅಂದ್ರೇನು, ಶಾರ್ವರಿ ಅಂದ್ರೆ ರಾತ್ರಿ, ಶಾರ್ವರಿಕರ ರಾತ್ರಿಕರ ನಿಶಾಕರ ಅಂದ್ರೆ ಚಂದ್ರ ಅಂತೇಳಿ. ಸೊ ಅದು ಶಾರ್ವರಿಕರ ಅನ್ನೋದು ಚಂದ್ರನಿಗೆ ಸೆಕೆಂಡರಿ ಮೀನಿಂಗ್, ಮುಖ್ಯವಾದ ಅರ್ಥ ಪರಮಾತ್ಮನಿಗೆ. ರಾತ್ರಿಯನ್ನು ಮಾಡುವವನು ಯಾರು, ಪರಮಾತ್ಮ. ಹಗಲನ್ನು ಮಾಡುವವನು ಯಾರು, ಪರಮಾತ್ಮ. ಅವನು ಈ ಸೂರ್ಯಚಂದ್ರ ಮೂಲಕವಾಗಿ ಮಾಡ್ತಾನೆ. ಅದಕ್ಕೆ ಸುರುಚಿ ಶಾರ್ವರಿಕರ ನೆನೆಸಿ ಸಂಕರುಷಣ ಪ್ರದ್ಯುಮ್ನ ಅಂದ್ರೆ ಸೂರ್ಯನ ಒಳಗಿರುವ ಪರಮಾತ್ಮನ ರೂಪ ಸಂಕರ್ಷಣ ರೂಪ, ಚಂದ್ರನ ಒಳಗಿರುವ ಪರಮಾತ್ಮನ ರೂಪ ಪ್ರದ್ಯುಮ್ನ ರೂಪ. ಇವು ಎರಡು ರೂಪಗಳು ಶಶಿ ಭಾಸ್ಕರರೊಳಗೆ. ಶಶಿ ಅಂದ್ರೆ ಚಂದ್ರ, ಶಶಾಂಕನಾದವನು ಶಶಿ, ಶಶಿ ಅಂದ್ರೆ ಚಂದ್ರ, ಭಾಸ್ಕರ ಕಾಂತಿ, ಕಾಂತಿಯಮಂತನಾದವನು ಸೂರ್ಯ, ಸೂರ್ಯನಿಗೆ ಕಾಂತಿ ಕೊಡುವವನು ಪರಮಾತ್ಮ. ಭಾಸ್ಕರ ಅಂದ್ರೆ ಶಶಿ ಅಂದರೆ ಅದು ಪರಮಾತ್ಮನಿಗೆ ಮುಖ್ಯ ಅರ್ಥದಲ್ಲಿ. ಶಂ ಅಂದ್ರೆ ಒಳ್ಳೆಯದನ್ನು, ಶಂ ಅನ್ನೋದು ಒಳ್ಳೆಯದು, ಶುಭಕರವಾದದ್ದು. ಪರಮಾತ್ಮ ಶಂ ಅತ್ಯಂತ ಶುಭಕರನಾದವನಕ್ಕೋಸ್ಕರ ಪರಮಾತ್ಮನಿಗೆ ಶಶಿ ಅನ್ನುವ ಶಬ್ದ ಪರಮಾತ್ಮನಿಗೆ ಮುಖ್ಯವಾಗಿ ಅನ್ವಯ ಆಗುತ್ತೆ. ಆದರೆ ಚಂದ್ರನಿಗೆ ಸೆಕೆಂಡರಿ ಮೀನಿಂಗ್. ಸೊ ಶಶಿ ಒಳಗೆ ಪರಮಾತ್ಮನ ರೂಪ ಶಶಿ ಅನ್ನುವ ರೂಪ ಇದೆ. ಭಾಸ್ಕರ ಅತ್ಯಂತ ಪ್ರಕಾಶ, ಮುಖ್ಯವಾದ, ಅವನು ಎಲ್ಲರಿಗೆ ಪ್ರಕಾಶ ಕೊಡ್ತಾನೆ. ಭಾಸ್ಕರ ಅವನು ಪರತಂತ್ರವಾದ ಪ್ರಕಾಶ, ಸ್ವತಂತ್ರವಾದ ಪ್ರಕಾಶ ಪರಮಾತ್ಮನಿಗಿದೆ. ಅದಕ್ಕೆ ಪರಮಾತ್ಮ ಭಾಸ್ಕರ ಅನ್ನೋದು ಮುಖ್ಯಾರ್ಥದಲ್ಲಿ ಪರಮಾತ್ಮನಿಗಾಗುತ್ತೆ. ಭಾಸ್ಕರ ಒಳಗೆ ಪರಮಾತ್ಮ ಭಾಸ್ಕರ ಎನ್ನುವ ಪರಮಾತ್ಮ ಇದ್ದಾನೆ. ಈ ವಿಧವಾಗಿ ಶಶಿ ಭಾಸ್ಕರರ ಒಳಗೆ ಇರುವ ಪರಮಾತ್ಮನ ರೂಪ ಸಂಕರ್ಷಣ ಪ್ರದ್ಯುಮ್ನ ರೂಪಗಳು ಅದು ಸುರುಚಿ ಶಾರ್ವರಿಕರ ಅಂತ ಕರೆಯಲ್ಪಡುತ್ತಾ ದಿನಗಳನ್ನು ರಾತ್ರಿಗಳನ್ನು ಮಾಡ್ತಾ ಇದೆ ಅಂತೇಳಿ ಇದ್ದು 60 ಅಧಿಕ 300 ರೂಪದಲ್ಲಿ, 360 ರೂಪಗಳು ಅಂದ್ರೆ ಒಂದೊಂದರ ಒಳಗೂ 360 ರೂಪಗಳು, 360 ದಿನಗಳು, 360 ರಾತ್ರಿಗಳು. ಒಂದು ಸಂವತ್ಸರದಲ್ಲಿ ಇದು ಅಹತ್ ಸಂವತ್ಸರ ಅಂತೇಳಿ ಅಂದ್ರೆ ಡೇಸ್, ಇನ್ ಟರ್ಮ್ಸ್ ಆಫ್ ಡೇಸ್ ಒಂದು ಸಂವತ್ಸರ. ಈ ವಿಧವಾಗಿ ಒಂದು ಸಂವತ್ಸರ ಒಳಗಿರುವಂತಹ 360 ದಿನಗಳು, 360 ರಾತ್ರಿಗಳು, ಆ ಎಲ್ಲದರ ಒಳಗೂ ಅಂತರ್ಗತನಾಗಿರುವಂತಹ ಪರಮಾತ್ಮನ ರೂಪ ಪ್ರದ್ಯುಮ್ನ ಸಂಕರ್ಷಣ ಪ್ರದ್ಯುಮ್ನ, ಹಗಲಿಗೆ ಸಂಕರ್ಷಣ, ರಾತ್ರಿಗೆ ಪ್ರದ್ಯುಮ್ನ ರೂಪ ಅಂತೇಳಿ ಈ ಎರಡು ರೂಪಗಳಿಂದ ಪರಮಾತ್ಮ ಇರ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈ ವಿಧವಾಗಿ 60 ಅಧಿಕ 300 ರೂಪದಲ್ಲಿ ಪರಮಾತ್ಮ ಇದ್ದು ಕರೆಸಿಕೊಂಬನು ಅಹತ್ ಸಂವತ್ಸರ ನೆನಪನು. ಅವನು ಅಹ ಅನ್ನುವ ಶಬ್ದ ಪರಮಾತ್ಮನಿಗೆ, ಅಹ ಅಂದ್ರೆ ಹಗಲು ಅಂತ, ಅಹ ಅಂದ್ರೆ ಪರಮಾತ್ಮ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀವಿ. ಅಹಂ ಅಂದ್ರೆ ಅಹೇಯನಾದವನು, ಹೇಯತ್ವವೇ ಇಲ್ಲದೆ ಇರುವವನು ಪರಮಾತ್ಮ. ಅವನು ಅಹತ್ ಶಬ್ದಕ್ಕೆ ಮುಖ್ಯಾರ್ಥ ಪರಮಾತ್ಮನೇ ತಿಳಿಸುತ್ತೆ. ಅದೇ ವಿಧವಾಗಿ ಅಹ ಅನ್ನೋ ದಿನದ ಒಳಗೆ ಅಂತರ್ಗತನಾಗಿರುವ ಅಹ ಅನ್ನುವ ಪರಮಾತ್ಮ ಅವನು ಅಹ ಶಬ್ದವಾಚ್ಯನು. ಅವನು ಹಗಲಿಗೆ ಈ ಅಹತ್ ಸಂವತ್ಸರ ಹಗಲಿಯಿಂದ ಅಂದ್ರೆ ಡೇಸ್ ನಲ್ಲಿ ಕೌಂಟ್ ಮಾಡುವಂತಹ ಸಂವತ್ಸರ ನೆನಪನು. ಸಂವತ್ಸರ ಅಂತ ಕರೆಯಲ್ಪಡುತ್ತಾನೆ, ಸಂವತ್ಸರ ಅಂದ್ರೆ ಇಯರ್ ಅಂತೇಳಿ. ಆದರೆ ಸಂವತ್ಸರ ಅನ್ನುವ ಶಬ್ದ ಕೂಡ ಪರಮಾತ್ಮನನ್ನು ವರ್ಣನೆ ಮಾಡುತ್ತೆ. ಹೇಗೆ ಅಂದ್ರೆ ಸಂವತ್ಸರ ಸಮ್ಯಕ್ ವತ್ಸ ಅಂದ್ರೆ ಬಹಳ ಇಷ್ಟಪ್ರಾತರಾದಂತಹ ವತ್ಸರು, ಸಂವತ್ಸರು ಯಾರಂದ್ರೆ ಸಮ್ಯಕ್ ವತ್ಸರು, ಒಳ್ಳೆ ಮಗುವಂತಹ ಮಕ್ಕಳು ಯಾರು, ಪರಮಾತ್ಮನ ಮಕ್ಕಳು, ಬ್ರಹ್ಮಾದಿ ದೇವತೆಗಳು. ಸಂವತ್ಸರ ಸಂವತ್ಸ ಅಂತ ಕರೆಯಲ್ಪಡುವವರು ವತ್ಸಲು ಯಾರಂದ್ರೆ ಬ್ರಹ್ಮಾದಿ ದೇವತೆಗಳು. ಅವರಿಗೆ ರಮಣತ್ವವನ್ನು ಕೊಡುವವನು ಅಂದರೆ ಬ್ರಹ್ಮಾದಿ ದೇವತೆಗಳು ಕೂಡ ಮೋಕ್ಷರೂಪವಾದ ಒಂದು ಆನಂದವನ್ನು ಕೊಡುತ್ತಾನೆ ಅವನು. ಅದಕ್ಕೆ ಅವನು ಸಂವತ್ಸರ ಅಂತ ಕರೆಯಲ್ಪಡುವವನು ಪರಮಾತ್ಮ. ಈ ವಿಧವಾಗಿ ಅಹತ್ ಸಂವತ್ಸರ ನೆನಪನು ವಿಶಿಷ್ಟ ನಾಮದಲ್ಲಿ ಅರಿತವರಿಗೆ ಆರೋಗ್ಯ ಭಾಗ್ಯವನ್ನು ಈವ ನಂದಮಯ ಅಂತೇಳಿ ಹೇಳ್ತಾ ಇದ್ದಾರೆ. ವಿಶಿಷ್ಟ ನಾಮ, ಪರಮಾತ್ಮನ ಪ್ರತಿಯೊಂದು ನಾಮವು ವಿಶಿಷ್ಟವಾದ ನಾಮ. ವಿಶಿಷ್ಟವಾದ ನಾಮದಲ್ಲಿ ಅರಿತವರಿಗೆ, ಈ ವಿಧವಾಗಿ ಪರಮಾತ್ಮನನ್ನು ತಿಳಿದವರಿಗೆ ಆರೋಗ್ಯ ಭಾಗ್ಯವನ್ನು ಈವನು ನಂದಮಯ, ಆನಂದಮಯನಾದ ಪರಮಾತ್ಮ. ಈ ವಿಧವಾಗಿ ಯಾರಾದರೆ ಪರಮಾತ್ಮನನ್ನು ಅನುಸಂಧಾನದಿಂದ ತಿಳ್ಕೊಳ್ತಾರೋ ಅಂತ ಅವರಿಗೆ ಆರೋಗ್ಯ ಭಾಗ್ಯ ರೋಗ, ಆರೋಗ್ಯ ಅಂದ್ರೆ ರೋಗವಿಲ್ಲದೆ ಇರುವುದು, ಅರೋಗ ಅರೋಗಕ್ಕೆ ಸಂಬಂಧಪಟ್ಟದ್ದು ಆರೋಗ್ಯ, ಆರೋಗ್ಯ ಭಾಗ್ಯವನ್ನು ಪರಮಾತ್ಮ ಕೊಡ್ತಾನೆ ಅಂತೆ. ಇದು ಏನ್ರಿ ಪರಮಾತ್ಮನ ಇಷ್ಟು ತಿಳ್ಕೊಂಡು ನಾವೆಲ್ಲ ತಿಳ್ಕೊಂಡ್ವಿ, ಆದ್ರೆ ಇನ್ನು ನಮ್ಗೆ ಬೇಕಾದಷ್ಟು ಆರೋಗ್ಯ ಕೊಡಬೇಕಲ್ವೇ ಅಂಥೇಳಿ. ಅಂದ್ರೆ ಇದು ಎಷ್ಟು ತಿಳ್ಕೊಂಡ್ರೆ ಅಷ್ಟು ಆರೋಗ್ಯ ಕೊಡ್ತಾನೆ ಅವರವರ ಯೋಗ್ಯತಾನುಸಾರ. ಇದು ತಿಳಿದಷ್ಟಕ್ಕೆ ಅವರವರ ಜ್ಞಾನಾನುಸಾರ ಅವರವರ ತಕ್ಕಂಗೆ ಆರೋಗ್ಯವನ್ನು ಕೊಡ್ತಾನೆ ಪರಮಾತ್ಮ. ಅದೇ ಇದು ಅರಿತವರಿಗೆ ಆರೋಗ್ಯ ಭಾಗ್ಯವನ್ನು ಇವನು ಅಂದ್ರೆ ಇದರಲ್ಲಿ ಕೂಡ ಒಂದು ಅನುಸಂಧಾನ ಇದೆ ನೋಡ್ರಿ. ನಮಗೆ ಆರೋಗ್ಯ ಅನ್ನೋದು ಹೆಲ್ತ್ ಒಂದು ಇರಬೇಕಂದ್ರೆ ಯಾವಾಗಲೂ ರೋಗ ಇರಬಾರ್ದಂದ್ರೆ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಆರೋಗ್ಯದ ಅವಕಾಶ. ಅಂದ್ರೆ ಈಗ ಒಂದು ಅರ್ಧ ಗಂಟೆ ಆರೋಗ್ಯ ಇದ್ರಿ, ಇನ್ನೊಂದು ಅರ್ಧ ಗಂಟೆ ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಆರೋಗ್ಯ ಇಲ್ಲ ಅಂತಾನೆ ಅರ್ಥ. ಆರೋಗ್ಯ ಇರಬೇಕಂದ್ರೆ ಯಾವಾಗಲೂ ಕಂಟಿನ್ಯೂಸ್ ಆಗಿ ಆರೋಗ್ಯ ಇರಬೇಕಂದ್ರೆ ಇಟ್ ಇಸ್ ಎ ಕಂಟಿನ್ಯೂಸ್ ಪ್ರಾಸೆಸ್. ಅಂದ್ರೆ ಒಂದು ಬ್ರೇಕೇ ಇಲ್ಲದೆ ಇರುವಂತಹದ್ದು ಆರೋಗ್ಯ ಅನ್ನೋದು. ಯಾವಾಗಲೂ ನಿರಂತರವಾಗಿ ಅಂದ್ರೆ ಆ ಜನ ಎಷ್ಟು ಹೊತ್ತು ದೇಹಧಾರಣೆ ಮಾಡಿದ್ದಾರೋ ಅಷ್ಟು ಹೊತ್ತು ಆರೋಗ್ಯ ಇರಬೇಕಂದ್ರೆ ಪ್ರತಿಯೊಂದು ಕ್ಷಣವು ಪರಮಾತ್ಮನ ರೂಪಗಳು ನಮಗೆ ನಮ್ಮ ಜೊತೆಲಿರಬೇಕು. ಪರಮಾತ್ಮ ಅನಂತ ಅನಂತ ರೂಪಗಳು ಯಾವಾಗಲೂ ನಮ್ಮ ಜೊತೆಲೇ ಇರ್ತಾನೆ. ನಮ್ಮ 4 ವಿಧ ದೇಹದ ಒಳಗೆ ಇರ್ತಾನೆ, ಅಣು ಒಳಗೆ ಇರ್ತಾನೆ, ನಮ್ಮ 72,000 ನಾಡಿಗಳ ಒಳಗೆ ಇರ್ತಾನೆ ಪರಮಾತ್ಮ. ಅಷ್ಟೇ ಅಲ್ಲದೆ ಹೊರಗೂ ಒಳಗೂ ಎಲ್ಲಾ ಕಡೆ ಇರುವ ಪರಮಾತ್ಮನ ರೂಪವು ಎಂತಹದ್ದು ಅಂದರೆ ದಿನದ ಒಳಗೂ ರಾತ್ರಿಯ ಒಳಗೂ ಇರುವ ಪರಮಾತ್ಮನ ರೂಪಗಳು. ಯಾವಾಗಲೂ ದಿನ ರಾತ್ರಿ ಯಾವಾದೋ ಒಂದು ಇದ್ದೇ ಇರುತ್ತೆ. ಎವ್ರಿ ಇನ್ಸ್ಟೆಂಟ್ ಒಂದಾ ದಿನ ಇರುತ್ತೆ, ಒಂದಾ ರಾತ್ರಿ, ಹಗಲಿರುತ್ತೆ ರಾತ್ರಿ ಇರುತ್ತೆ, ಡೇ ಟೈಮ್ ಆರ್ ನೈಟ್ ಟೈಮ್. ಸೊ ಈ ಹಗಲು ರಾತ್ರಿಗಳ ಒಳಗೆ ಪರಮಾತ್ಮನ ಅಂತರ್ಗತವಾದ ರೂಪ ಇದೆ ಅಂದ್ರೆ ಆ ರೂಪಗಳಲ್ಲಿ ಕೂಡ ಪರಮಾತ್ಮ ನಿರಂತರವಾಗಿ ನಮಗೆ ಇದ್ದಾನೆ, ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಸೊ ಈ ವಿಧವಾಗಿ ಹಗಲು ರಾತ್ರಿಗಳ ಒಳಗಿರುವ ಪರಮಾತ್ಮನ ರೂಪಗಳು ನಮ್ಮನ್ನು ಬಂದು ಕಾಪಾಡ್ತಾ ಇದೆ ಅನ್ನುವ ಒಂದು ಆ ವಿಶಿಷ್ಟವಾದ ಅನುಸಂಧಾನವನ್ನು, ಆ ಪರಮಾತ್ಮನ ವಿಶಿಷ್ಟ ನಾಮಗಳ ಒಂದು ಅನುಸಂಧಾನವನ್ನು ನಾವು ನಿರಂತರವಾಗಿ ಮಾಡ್ತಾ ಇರಬೇಕು ಅನ್ನೋದು ಇಲ್ಲಿ ನಮಗೆ ಸಂದೇಶವನ್ನು ದಾಸವರಿರು ಕೊಡ್ತಾ ಇದ್ದಾರೆ. ಆ ಸಂದೇಶವನ್ನು ನಾವು ತಿಳ್ಕೊಂಡಿರಬೇಕು. ಅದಕ್ಕೆ ನಾವು ಸಂಕಲ್ಪ ಮಾಡುವಾಗ ಹೇಳ್ತೀವಿ, ತಿಥಿ, ವಾರ, ಪಕ್ಷ, ಮಾಸ, ಋತು, ಅಯನ, ಸಂವತ್ಸರ ಎಲ್ಲದನ್ನು ಹೇಳ್ತೀವಿ. ಈ ಒಂದೊಂದು ಶಬ್ದಕ್ಕೂ ಕೂಡ ಪರಮಾತ್ಮನ ಪರವಾಗಿ ಅರ್ಥಗಳನ್ನು ಹೇಳ್ಬೋದು. ನಾವು ನೋಡಿದ್ವಿ ಹಾಗೆ ಸಂವತ್ಸರ, ಋತು ಎಲ್ಲಾನು. ಅಷ್ಟೇ ಅಲ್ಲದೆ ನೆಕ್ಸ್ಟ್ ಪದ್ಯದಲ್ಲಿ ಇನ್ನೂ ಒಂದೊಂದು ಅಕ್ಷರದಲ್ಲಿಯೂ ಕೂಡ ಪರಮಾತ್ಮನ ರೂಪಗಳನ್ನು ಹೇಗೆ ತಿಳ್ಕೋಬಹುದು ಅನ್ನೋದು ಹೇಳ್ತಾರೆ. ಈ ವಿಧವಾಗಿ ಪರಮಾತ್ಮನ ರೂಪಗಳನ್ನು ನಿತ್ಯವಾಗಿ ಎಲ್ಲ ನಮ್ಮ ಜೊತೆಲೇ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ಇರೋ ಪರಮಾತ್ಮನ ರೂಪಗಳನ್ನು ನಾವು ತಿಳ್ಕೊಳ್ಳುವ ಮೂಲಕವಾಗಿ ಪರಮಾತ್ಮ ಅನುಗ್ರಹ ಮಾಡಿ ನಮಗೆ ಆರೋಗ್ಯ ಸಂಪದವನ್ನು ಕೊಡ್ತಾನೆ ಅನ್ನೋದು ಇಲ್ಲಿ ನಮಗೆ ಮಾಡಬೇಕಾಗಿದ್ದ ಕಾರ್ಯ. ಅದು ಮಾಡಿದ ಮೂಲಕವಾಗಿ ನಮಗೆ ಸಿಗುವ ಅವಾಂತರ ಫಲ, ಮುಖ್ಯ ಫಲ ಏನು, ಕೊನೆಗೆ ಜ್ಞಾನ ಕೊಟ್ಟು ಜ್ಞಾನದ ಮೂಲಕ ಮೋಕ್ಷ ಬರಬೇಕು, ಅದು ಮುಖ್ಯವಾದ ಫಲ. ಆದರೆ ಇದು ಅವಾಂತರ ಫಲ, ಮಧ್ಯದಲ್ಲಿ ಕೂಡ ನಮಗೆ ಸಾಧನೆ ನಡಿಬೇಕಂದ್ರೆ ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯ ಚೆನ್ನಾಗಿರಬೇಕಂದ್ರೆ ಪರಮಾತ್ಮನ ಅನುಗ್ರಹ ಇದಕ್ಕೂ ಅನುಗ್ರಹ ಬೇಕು. ಸೊ ಆ ಅನುಗ್ರಹ ಬರಬೇಕಂದ್ರೆ ಪರಮಾತ್ಮನ ಬಗ್ಗೆ ನಾವು ಸರಿಯಾದ ಚಿಂತನೆ ಮಾಡಿದೆ ಅದರ ಮೂಲಕವಾಗಿ ನಮಗೆ ಒಂದು ಆನಂದ ಸಿಗುತ್ತೆ. ಆನಂದಮಯನಾದ ಪರಮಾತ್ಮನನ್ನು ಆನಂದವಾಗಿ ನಾವು ಅನುಸಂಧಾನ ಮಾಡಿಕೊಳ್ತಾ ಇದ್ರೆ ಆನಂದದಿಂದಲೇ ನಮಗೆ ಆರೋಗ್ಯ ಇನ್ನೂ ಚೆನ್ನಾಗಿ ವೃದ್ಧಿ ಆಗುತ್ತೆ. ಎಷ್ಟೆಷ್ಟು ಆನಂದ ಇದ್ದರೆ ಹ್ಯಾಪಿನೆಸ್ ಇಸ್ ಹಾಫ್ ಸ್ಟ್ರೆಂತ್ ಅಂತಾರೆ. ಆ ವಿಧವಾಗಿ ಆ ಆನಂದದ ಮೂಲಕವಾಗಿ ನಮಗೆ ಆರೋಗ್ಯಕ್ಕೆ ಅನುಕೂಲವಾಗುತ್ತೆ. ಆ ಅನುಸಂಧಾನವೂ ಬೇಕು ಅನ್ನೋದ ಕಾರಣದಿಂದ ಆರೋಗ್ಯ ಭಾಗ್ಯವನೀವ ನಂದಮಯ ಅಂತೇಳಿ ಹೇಳ್ತಾ ಇದ್ದಾರೆ. ಈ ವಿಧವಾಗಿ ಸುರುಚಿ ಶಾರ್ವರಿಕರ ನೆನೆಸಿ ಸಂಕರುಷನ ಪ್ರದ್ಯುಮ್ನ ಶಶಿ ಭಾಸ್ಕರರ ಒಳಗೆ 60 300 ರೂಪದಲ್ಲಿ ಕರೆಸಿಕೊಂಬನು ಅಹತ್ ಸಂವತ್ಸರ ನೆನಪನು ವಿಶಿಷ್ಟ ನಾಮದಲ್ಲಿ ಅರಿತ ಅವರಿಗೆ ಆರೋಗ್ಯ ಭಾಗ್ಯವನ್ನು ಈವ ನಂದಮಯ ಅಂಥೇಳಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಮಾಡಿ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಪರಮಾತ್ಮನು ಒಂದೊಂದು ಅಕ್ಷರದಲ್ಲಿಯೂ ಇದ್ದಾನೆ. ನಾವು ಮಾತೃಕಾನ್ಯಾಸ ಅಂತ ಮಾಡ್ತೀವಿ, ಅದು ಏನಾದರೂ ಸಂಕ್ಷಿಪ್ತವಾಗಿ ನೋಡೋಣ. ಅದಾದ್ಮೇಲೆ ಏಕ ಪಂಚಾಶ ವರ್ಣಗಳು ಅದು ಹೇಳ್ತಾ ಇದ್ದಾರೆ. ಅದರ ವರ್ಣ ಅಂದ್ರೆ ವರ್ಣ ಅಂದ್ರೆ ಅಕ್ಷರ, ವರ್ಣ ಅನ್ನೋದು ಅದನ್ನು ಬಿಡಿಸಿ ಹೇಳಿದಾಗ ವರ್ಣ ಅಂತ. ವರ್ಣ ಅಂದ್ರೂ ವರ್ಣ ಅಂದ್ರೆ ಒಂದೇ. ಸೊ ಏಕ ಪಂಚಾಶ ವರ್ಣಗತ ಮಾ ಕಳತ್ರನು ಸರ್ವರೊಳಗೆ ಅವ್ಯಾಕೃತಾಕಾಶಾಂತ ವ್ಯಾಪಿಸಿ ನಿಗಮತತಿಗಳನ್ನು ವ್ಯಾಕರಣ ಭಾರತ ಮುಖಾದಿ ಅನೇಕ ಶಾಸ್ತ್ರ ಪುರಾಣ ಭಾಷ್ಯಾನೀಕಗಳ ಕಲ್ಪಿಸಿ ಮನೋವಾಂಗ್ಮಯ ನೆನೆಸಿಕೊಂಬ. ಇಲ್ಲಿ ಕೂಡ ವ್ಯಾಕರಣ ಭಾರತ ಮುಖಾದ್ಯ ಅಂತೆ ಬಹಳ ಪುಸ್ತಕಗಳಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲಾ ಪುಸ್ತಕಗಳೇ ಹಾಗೆ ಪ್ರಿಂಟ್ ಮಾಡಿದ್ದಾರೆ. ಅದನ್ನು ನಾವು ಬಿಡಿಸಿ ಹೇಳಬೇಕು. ಇಲ್ಲಿ ಕೂಡ ಮುಖಾದ್ಯ ಅಂತ ಹೇಳಿದ್ರೆ ಒಂದು ಮಾತ್ರೆ ಕಮ್ಮಿ ಆಗುತ್ತೆ, ಅಲ್ಲೆಲ್ಲ ಹೆಚ್ಚಾಗದಂಗೆ ಇಲ್ಲಿ ಮುಖಾದ್ಯ ಅಂತ ಹೇಳಿಬಿಟ್ರೆ ಒಂದು ಮಾತ್ರೆ ಕಮ್ಮಿ ಆಗುತ್ತೆ. ಸೊ ನಮಗೆ ಸರಿಯಾದ ಮಾತ್ರೆಗಳು ಬರಬೇಕಂದ್ರೆ ಸಿಲೆಬಿಕ್ ಇನ್ಸ್ಟೆಂಟ್ಸ್, ಅದು ವ್ಯಾಕರಣ ಭಾರತ ಮುಖಾದಿ ಅನೇಕ ಶಾಸ್ತ್ರ ಅಂತ ಹೇಳಿದಾಗ ನಮಗೆ ಸರಿಯಾಗಿ ಅಷ್ಟೇ ಮಾತ್ರೆಗಳು ಬರುತ್ತೆ. ಏಕ ಪಂಚಾಶದ್ ವರ್ಣ ಗತ ಮಾ ಕಳತ್ರನು ಸರ್ವರೊಳಗೆ ಅವ್ಯಾಕೃತಾಕಾಶಾಂತ ವ್ಯಾಪಿಸಿ ನಿಗಮತತಿಗಳನ್ನು ವ್ಯಾಕರಣ ಭಾರತ ಮುಖಾದಿ ಅನೇಕ ಶಾಸ್ತ್ರ ಪುರಾಣ ಭಾಷ್ಯಾನೀಕಗಳ ಕಲ್ಪಿಸಿ ಮನೋವಾಂಗ್ಮಯ ನೆನೆಸಿಕೊಂಬ ಅಂತೇಳಿ ಹೇಳ್ತಾ ಇದ್ದಾರೆ. ಏಕ ಪಂಚಾಶದ್ ವರ್ಣ 51 ಅಕ್ಷರ ಅಂತೇಳಿ. ಇಲ್ಲಿ ಕೆಲವು ಕಡೆ ಪಂಚಾಶದ್ವರ್ಣ ಅಂತ ಹೇಳ್ತಾರೆ, ಕೆಲವು ಕಡೆ ಏಕ ಪಂಚಾಶದ್ವರ್ಣ 50 51 ಅಕ್ಷರ ಅಂತ ಹೇಳ್ತಾರೆ. ಕ್ಷ ಅಂತ ತೇರಿಸಿದ್ರೆ 51 ಆಗುತ್ತೆ, ಕ್ಷ ಅನ್ನುವ ಅಕ್ಷರ ಸೇರಿಸದೇ ಇದ್ರೆ 50 ಆಗುತ್ತೆ. ಸೊ ಹೇಗೆ ಬೇಕಾದ್ರೂ ತಗೋಬಹುದು. ಸೊ ಅದಕ್ಕೆ ಇಲ್ಲಿ ಏಕ ಪಂಚಾಶದ್ವರ್ಣ ಅಂದ್ರೆ 51 ಅಕ್ಷರ, ಅದರ ಗತನಾದಂತಹ ಅಂತರ್ಗತನಾದಂತಹ ಪರಮಾತ್ಮನ ರೂಪ ಎಂತಹದ್ದು, ಮಾ ಕಳತ್ರ ರಮಾ ಕಳತ್ರ ರಮಾಪತಿ, ರಮಾಪತಿಯಾದ ಪರಮಾತ್ಮ ಅವನನ್ನು ಹೇಳ್ತಾ ಇದ್ದಾರೆ, ಲಕ್ಷ್ಮೀಪತಿಯಾದ ಪರಮಾತ್ಮನ ರೂಪವನ್ನು ಹೇಳ್ತಾ ಇದ್ದಾರೆ. ಮಾ ಕಳತ್ರನು ಸರ್ವರ ಒಳಗೆ ಎಲ್ಲರ ಒಳಗೂ ಕೂಡ ಅವ್ಯಾಕೃತ ಆಕಾಶಾಂತ ವ್ಯಾಪಿಸಿ, ಅವ್ಯಾಕೃತ ಆಕಾಶದ ಅವ್ಯಾಕೃತ ಆಕಾಶ ಅಂದ್ರೆ ಅದು ಯಾವಾಗಲೂ ಇರುವಂತಹದ್ದು ಅವ್ಯಾಕೃತ ಆಕಾಶ. ಮಹಾಪ್ರಳಯದಲ್ಲಿ ಕೂಡ ಪಂಚಭೂತಗಳು ಹುಟ್ಟೋದ್ರೂ ಅವ್ಯಾಕೃತ ಆಕಾಶ ಮಾತ್ರ ಯಾವಾಗಲೂ ಇರುತ್ತೆ. ಅದಕ್ಕೆ ವ್ಯಾಕೃತ ವಿಕಾರವೇ ಇಲ್ಲದೇ ಇರುವಂತಹದ್ದು ಅವ್ಯಾಕೃತ, ವಿಕಾರವಿಲ್ಲದಂತಹ ಆಕಾಶ, ಅವಕಾಶ, ಸ್ಪೇಸ್ ಅನ್ನೋದು ಯಾವಾಗಲೂ ಇರಬೇಕು. ಸೊ ಅವ್ಯಾಕೃತ ಆಕಾಶ ಅಂತ ಅದರ ಒಳಗೆ ಯಾವಾಗಲೂ ಅಂತರ್ಗತನಾಗಿ ವ್ಯಾಪಿಸಿದ್ದ ಪರಮಾತ್ಮನನ್ನು ನಿಗಮತತಿಗಳನ್ನು, ಆ ಪರಮಾತ್ಮನನ್ನು ನಾವು ಹೇಗೆ ತಿಳ್ಕೋಬೇಕು, ನಿಗಮತತಿಗಳ ಮೂಲಕವಾಗಿ. ನಿಗಮತತಿಗಳನ್ನು ಅಂದ್ರೆ ನಿಗಮ ಅಂದ್ರೆ ವೇದಗಳು, ಆ ವೇದಗಳ ಸಮೂಹಗಳು, ನಿಗಮ ತತಿಗಳು ಅಂದ್ರೆ ಆಗಮ ಸಮೂಹಗಳು ಸಮೂಹ ಇಲ್ಲ ನಿಗಮ ಸಮೂಹ, ವೇಗದ ತತಿ ಅಂದ್ರೆ ಸಮೂಹ, ವೇಗ ವೇದದ ಸಮೂಹಗಳನ್ನು ವ್ಯಾಕರಣ ಭಾರತ ಮುಖಾದಿ ಅನೇಕ ಶಾಸ್ತ್ರ ಪುರಾಣ ಭಾಷ್ಯ ಅನೇಕಗಳ ಕಲ್ಪಿಸಿ ಮನೋ ಇಲ್ಲಿ ನೋಡ್ರಿ ಇತಿಹಾಸ ಪುರಾಣಾಭ್ಯಾಮ್ ವೇದಂ ಸಮೂಹೇತ್ ಅಂತ ಹೇಳಿದಂಗೆ ವೇದಗಳನ್ನು ಅರ್ಥ ಮಾಡ್ಕೋಬೇಕಂದ್ರೆ ಈ ಇತಿಹಾಸ ಪುರಾಣಗಳನ್ನು ಆಧಾರ ಮಾಡ್ಕೋಬೇಕು. ಇತಿಹಾಸ ಪುರಾಣಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ವ್ಯಾಕರಣದ ಜ್ಞಾನ ಇರಬೇಕು. ವ್ಯಾಕರಣದ ಜ್ಞಾನ ಅನೇಕ ಶಾಸ್ತ್ರಗಳ ಜ್ಞಾನ ಇವೆಲ್ಲವೂ ಮುಖ್ಯವಾಗಿದೆ, ಇವೆಲ್ಲವೂ ನಮಗೆ ಅವಶ್ಯಕವಾಗಿದೆ ಅನ್ನೋದು ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೇನಂದ್ರೆ ಒಂದೊಂದು ಅಕ್ಷರದಲ್ಲಿಯೂ ಪರಮಾತ್ಮನ ನೋಡುವಂತಹ ಒಂದು ವಿಶಿಷ್ಟವಾದ ಉಪಾಸನಾ ವಿಧಾನವನ್ನು ಉಪಾಸನಾ ಮಾರ್ಗವನ್ನು ನಮಗೆ ಕೊಟ್ಟಿದ್ದಾರೆ ಈ ವೇದ ಪುರಾಣಗಳಲ್ಲಿ. ಅದನ್ನು ನಮಗೆ ಸ್ಪಷ್ಟೀಕರಿಸಿದ್ದಾರೆ ಆಚಾರ್ಯರು. ಅವರ ಅನುಗ್ರಹದಿಂದ ನಾವು ಇದರ ಒಂದು ವಿಶೇಷಾಂಶವನ್ನು ತಿಳ್ಕೋಬೇಕು. ಒಂದೊಂದು ಅಕ್ಷರ ನಾವು ಅ ಇ ಉ ಅಂತ ಯಾವ ಒಂದೊಂದು ಅಕ್ಷರದಲ್ಲಿ ಹೇಳ್ತೀವೋ ಆ ಒಂದೊಂದು ಅಕ್ಷರದ ಒಳಗೂ ಕೂಡ ಇರುವ ಅಂತರ್ಗತನಾಗಿರುವ ಪರಮಾತ್ಮನ ರೂಪಗಳನ್ನು ನಾವು ನಿತ್ಯವೂ ಸ್ಮರಣ ಮಾಡಬೇಕು ಅಂತೇಳಿ. ಉದಾಹರಣೆಗೆ ಅಕಾರ, ಅಕಾರದಿಂದ ವರ್ಣಿತನಾದ ಪರಮಾತ್ಮನ ರೂಪ ಅಕಾರಾಂತಗತ ರೂಪ ಏನಂದ್ರೆ ಅಜಃ ಅಂತೇಳಿ. ಅಜಃ ಆನಂದ ಇಂದ್ರ ಈಶಃ ಉಗ್ರ ಊರ್ಜ ಋತಂಬರ ಈ ವಿಧವಾದ ಅರ್ಥಗಳನ್ನು ಹೇಳ್ತಾರೆ. ಉದಾಹರಣೆ ಕೆಲವು ಅರ್ಥಗಳನ್ನು ನೋಡೋಣ. ಜಸ್ಟ್ ಹಾಗೆ ಒಂದು ಎಷ್ಟು ಒಂದು ವಿಶೇಷವಾದ ಅರ್ಥ ಅದರ ಒಳಗೆ ಅಡಗಿದೆ ಅನ್ನೋದನ್ನು ತಿಳಿಯುವುದಕ್ಕಾಗಿ ಸ್ವಲ್ಪ ಸ್ಯಾಂಪಲ್ ಸ್ವಲ್ಪ ನೋಡೋಣ. ಅಜ ಅಜ ಅಂದ್ರೆ ಇದು ಒಂದೊಂದು ಶಬ್ದಕ್ಕೆ ಅನೇಕ ಅರ್ಥಗಳಿರಬಹುದು, ಕೇವಲ ಜಸ್ಟ್ ಒಂದು ಅರ್ಥವನ್ನು ಸ್ಯಾಂಪಲ್ಗೆ ಒಂದು ಅರ್ಥವನ್ನು ಮಾತ್ರ ನೋಡೋಣ. ಅಜ ಜ ಅಂದ್ರೆ ಹುಟ್ಟು ಹುಟ್ಟು ಇರೋದು, ಅಜ ಅಂದ್ರೆ ಹುಟ್ಟು ಇಲ್ಲದೇ ಇರೋನು, ಅವನು ಜನನರಹಿತ ಜನರಹಿತ ಜನನ ಇಲ್ಲದೇ ಅವನು ಯಾವಾಗಲೂ ಹುಟ್ಟು ಇಲ್ಲದವನು ಅನ್ನುವುದಕ್ಕಾಗಿ ಅಜ ಶಬ್ದವಾಚಿನಾಗಿದ್ದಾನೆ ಪರಮಾತ್ಮ. ಅವನು ಅಕಾರದಲ್ಲಿ ಅಜ ಅನ್ನುವ ಹೆಸರಿನಿಂದ ಆರೂಪದಿಂದ ಇದ್ದಾನೆ ಪರಮಾತ್ಮ. ಆ ಅನ್ನುವುದು ಎರಡನೇ ಅಕ್ಷರ, ಅದು ಆ ಅನ್ನುವ ಅಕ್ಷರದಲ್ಲಿ ಆನಂದ ರೂಪನಾದ ಪರಮಾತ್ಮ. ಆನಂದು ಆನಂದ ರೂಪತ್ವಾದ ಆನಂದ ಅಂತೇಳಿ ಸುಖರೂಪನಾದವನು, ನಿತ್ಯ ಸುಖಾತ್ಮನಾದವನು, ಪರ್ಸಾನಿಫಿಕೇಶನ್ ಆಫ್ ಬ್ಲಿಸ್ ಅಂತ ಹೇಳ್ತೀವಲ್ಲ, ಅದು ಆನಂದ ರೂಪನಾದ ಪರಮಾತ್ಮ. ಅದೇ ವಿಧವಾಗಿ ಇಕಾರ, ಇಕಾರ ಅಂತರ್ಗತನಾದ ಪರಮಾತ್ಮನ ರೂಪ ಇಂದ್ರ ರೂಪ ಅಂತೇಳಿ. ಇಂದ್ರತ್ವ ಇರುವುದು ಐಶ್ವರ್ಯ, ಇಂದ್ರ ಅಂದ್ರೆ ಐಂದ್ರ, ನಾವು ಸುರಪತಿ ಸುರಲೋಕದ ಸ್ವರ್ಗಲೋಕಕ್ಕೆ ಪತಿಯಾದ ಇಂದ್ರ ಅಂದ್ರೆ ಅವನಿಗೆ ಆ ಸುರಲೋಕದ ಇಂದ್ರತ್ವ ಇದೆ ಅಷ್ಟೇ, ಅಂದ್ರೆ ಅದು ಕೂಡ ಪರತಂತ್ರದಿಂದ ಅಂದ್ರೆ ಪರಮಾತ್ಮ ಕೊಟ್ಟಿದ್ದರಿಂದ ಅಷ್ಟು ವೈಭವ ಆ ಇಂದ್ರ ವೈಭವ ಅವನಿಗಿದೆ. ಅದು ಪರಮಾತ್ಮ ಕೊಟ್ಟ ಇಂದ್ರ ವೈಭವ, ಸ್ವರ್ಗಲೋಕದ ಅಧಿಪತ್ಯದ ಇಂದ್ರ ವೈಭವ, ದಟ್ ಈಸ್ ಲಿಮಿಟೆಡ್ ಇಂದ್ರತ್ವ. ಅದು ಪರಮಾತ್ಮನ ಇಂದ್ರತ್ವ, ನಿಜವಾದ ಇಂದ್ರ ಯಾರು ಅಂದ್ರೆ ಪರಮಾತ್ಮನಿಗೆ. ಇಂದ್ರ ಶಬ್ದ ಮುಖ್ಯವಾಗಿ ಪರಮಾತ್ಮನನ್ನು ವರ್ಣನೆ ಮಾಡುತ್ತೆ. ಸ್ವರ್ಗಲೋಕದ ಇಂದ್ರ ಅಲ್ಲ ಪರಮಾತ್ಮ, ಸಮಸ್ತ ಲೋಕದ ಇಂದ್ರ. ಅವನು ಪರತಂತ್ರನಾದ ಇಂದ್ರನಲ್ಲ, ಸ್ವತಂತ್ರನಾದ ಇಂದ್ರ ಅಂದ್ರೆ ನಿಜವಾದ ಪರಮ ಐಶ್ವರ್ಯದಿಂದ ಕೂಡಿದವನು. ಕೋಸ್ರ ಅವನು ಉತ್ತಮೋತ್ತಮ ಸಾಮರ್ಥ್ಯವುಳ್ಳ ಇಂದ್ರ ಅವನು. ಅದಕ್ಕೆ ಇಂದ್ರ ಶಬ್ದ ಮುಖ್ಯವಾಗಿ ಪರಮಾತ್ಮನನ್ನೇ ವರ್ಣನೆ ಮಾಡುತ್ತೆ. ಅದೇ ವಿಧವಾಗಿ ಈಶಾ, ಈಶಾ ಈಶಾ ಅಂದ್ರೆ ಸರ್ವೇಶ ಎಲ್ಲದನ್ನು ನಿಯಮಿಸುವವನು ಅಂತ, ಎಲ್ಲದರ ಒಡೆಯ ಅಂತ ಒಂದರ್ಥ. ಇಲ್ಲ ಈಂ ಲಕ್ಷ್ಮೀಂ ಶಾಸ್ತೀತೀಶಃ ಅಂತೇಳಿ, ಲಕ್ಷ್ಮಿಯನ್ನು ನಿಯಮನ ಮಾಡುವವನು ಲಕ್ಷ್ಮೀಪತಿ. ಈ ಶಾ ಅನ್ನೋದು ಲಕ್ಷ್ಮೀಪತಿ, ಈಶಾ ಅಂತ. ಈಶಾ ಅನ್ನುವ ಶಬ್ದವನ್ನು ಈ ಪ್ಲಸ್ ಈಶಾ ಅಂತ ಬಿಡಿಸಿದ್ರೆ ಲಕ್ಷ್ಮೀಪತಿ ಅಂತೂ ಆಗುತ್ತೆ. ಈ ವಿಧವಾಗಿ ಈಶಾ ಅನ್ನುವ ಶಬ್ದಕ್ಕೆ ಲಕ್ಷ್ಮೀಪತಿ ಅನ್ನುವ ಅರ್ಥವು ಬರುತ್ತೆ. ಉಗ್ರಹ ಅಂದ್ರೆ ಉಗ್ರನಾದವನು, ಅಂದ್ರೆ ಉಗ್ರನಾದವನು ಅಂತ ಅಂದ್ರೆ ಪರಮಾತ್ಮನಿಗೆ ಉಗ್ರನಾದವನು, ಸರ್ವೋಗ್ರನಾದವನು, ಸಂಹಾರ ರೂಪಿ ಅಂತ ಒಂದರ್ಥ. ಇನ್ನೊಂದೇನು ಉಗ್ರ ಅಂದ್ರೆ ರುದ್ರಂ ಗ್ರಸತೀತಿ ಉಗ್ರಹ ಅಂತೇಳಿ, ರುದ್ರ ಸಂಹಾರಕ, ರುದ್ರನನ್ನು ಸಹಿತ ಪ್ರಳಯ ಕಾಲದಲ್ಲಿ ಸಂಹಾರ ಮಾಡಿ, ಅಂದ್ರೆ ಸಂಹಾರ ಮಾಡುವಂತ ಆಯ್ತು, ರುದ್ರನ ಕೆಲಸ ಮುಗಿತು, ಅಲ್ಲಿಗೆ ಅವನಿಗೆ ನೆಕ್ಸ್ಟ್ ಪದವಿ ಕೊಡಬೇಕು, ಶೇಷ ಪದವಿ ಕೊಡಬೇಕು. ಅದಕ್ಕೆ ಆ ರುದ್ರ ಸಂಹಾರವನ್ನು ಕೂಡ ಮಾಡ್ತಾನೆ ಪರಮಾತ್ಮ. ಅದಕ್ಕೆ ಅವನು ಉಗ್ರ, ರುದ್ರಂ ಗ್ರಸತೀತಿ ಉಗ್ರಹ ಅಂತೇಳಿ ಉಗ್ರ ಶಬ್ದಕ್ಕೆ ಉಕಾರದಲ್ಲಿ ಉಗ್ರ ಶಬ್ದನ ವಾಚ್ಯನಾದ ಪರಮಾತ್ಮ ಇದ್ದಾನೆ. ಅದೇ ವಿಧವಾಗಿ ಊ ಅನ್ನುವ ಅಕ್ಷರದಲ್ಲಿ ಊರ್ಜ ನಾಮಕ ಪರಮಾತ್ಮ ಇದ್ದಾನೆ. ಅವನು ಊರ್ಜ ಅಂದ್ರೆ ಏನು ಅಂದ್ರೆ ಊರ್ಜ ಬಲ ಪ್ರಾಣ ನಯೋಹೋ ಅನ್ನುವ ಧಾತು ಪ್ರಕಾರ ಊರ್ಜ ಅನ್ನುವ ಶಬ್ದಕ್ಕೆ ಬಲ ಪ್ರಾಣ ನಯ ಕರ್ಕೊಂಡು ಹೋಗೋದು, ಎಲ್ಲ ಕಡೆನು ಲೀಡಿಂಗ್ ಅಂತ ಹೇಳ್ತೀವಲ್ಲ, ಗೈಡ್ ಮಾಡೋದು. ಇವ ಈ ಮೂರು ಅರ್ಥಗಳು ಪರಮಾತ್ಮನಿಗೆ ಅಪ್ಲೈ ಆಗುತ್ತೆ. ಬಲ ಅಂದ್ರೆ ಬಲವಾನ್, ಅವನು ಎಲ್ಲ ಅವನು ಅತ್ಯಂತ ಬಲವಂತ, ಅಷ್ಟೇ ಅಲ್ಲದೆ ಎಲ್ಲರಿಗೂ ಬಲವನ್ನು ಕೊಡುವವನು ಅವನೇ. ಅದೇ ವಿಧವಾಗಿ ಪ್ರಾಣ ಅಂದ್ರೆ ಪ್ರಕರ್ಷೇಣಾನತಿ ಅಂತೇಳಿ, ಪ್ರಾಣ ಅನ್ನೋ ಶಬ್ದಕ್ಕೆ ಪ್ರಕರ್ಷೇಣಾನತಿ. ಸೊ ಈ ಪ್ರಾಣ ಶಬ್ದಕ್ಕೆ ಚೇಷ್ಟಾ ಪ್ರದತ್ವ ಅಂತ. ಸೊ ಪರಮಾತ್ಮ ಎಲ್ಲರಿಗೂ ಚೇಷ್ಟಾ ಪ್ರದತ್ವ ಕೊಡುವ, ಎಲ್ಲ ಚೇಷ್ಟಾ ಪ್ರದನಾದವನು, ಎಲ್ಲರಿಗೂ ಚೇಷ್ಟವನ್ನು ಮಾಡುವ ಶಕ್ತಿಯನ್ನು ಕೊಡುವವನು. ಅದಕ್ಕೆ ಅವನು ಬಲ ಚೇಷ್ಟಾವಾನ್ ಅಂತ ಹೇಳಿ ಪರಮಾತ್ಮನಿಗೆ ಹೆಸರು. ಸೊ ಇಂತಹ ಪರಮಾತ್ಮ ನಯತೀತಿ ನಯ ಅಂತ ಹೇಳಿ, ಅದು ಊರ್ಜ ಅನ್ನುವ ಶಬ್ದಕ್ಕೆ ಆ ಅರ್ಥವನ್ನು. ಪರಮಾತ್ಮ ಎಲ್ಲರನ್ನೂ ಎಲ್ಲ ಕಡೆನೂ ಕರ್ಕೊಂಡು, ಅವನೇ ಅಲ್ಲಿ, ಅವನು ಕರ್ಕೊಂಡು ಹೋದ್ರೆ ಇದೆ, ಇಲ್ಲದ್ರೆ ಇಲ್ಲ. ಸೊ ಕೊನೆಗೆ ಎಲ್ಲರನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗುವವನು ಅವನೇ ನಯತಿ ಮೋಕ್ಷಂ ನಯತಿ ಅಂತ ಹೇಳಿ ಅದಕ್ಕೆ ಮೋಕ್ಷ ಮಾರ್ಗದಲ್ಲಿ ಕರ್ಕೊಂಡು ಹೋಗುವವನು ಅವನು ಊರ್ಜ ಅಂತ ಹೇಳಿ ಈ ವಿಧವಾಗಿ. ಅದೇ ವಿಧವಾಗಿ ಋತಂಭರ ಅಂದ್ರೆ ಋತಂ ಅಂದ್ರೆ ಸತ್ಯಂ, ಋತಂ ಅಂದ್ರೆ ಆ ಶಬ್ದಕ್ಕೆ ಸತ್ಯಂ, ಋತಂಭರ ಅಂದ್ರೆ ಸತ್ಯಂ ಜಗತ್ ಅಂತ ಹೇಳಿ ಸತ್ಯವಾದ ಜಗತ್ತನ್ನು ಬಿಭರ್ತಿ ಇತಿ ಋತಂಭರ ಅಂತೇಳಿ ಸತ್ಯವಾದ ಜಗತ್ತನ್ನು ಭರಿಸುವವನು ಧಾರಣೆ ಮಾಡುವನಕ್ಕೋಸ್ಕರ ಅವನಿಗೆ ಋತಂಭರ ಅನ್ನುವ ಶಬ್ದ ಅನ್ವಯ ಆಗುತ್ತೆ. ಈ ವಿಧವಾಗಿ ಒಂದೊಂದು ಅಕ್ಷರಕ್ಕೆ ಈವನ್ ಋ ಅನ್ನುವುದು ವವಲ್ಸ್ ನಾಟ್ ಸೌಂಡ್ಸ್, ಋತಂಭರ ರುಘ ಅಂತೇಳಿ, ರುಘ ಅಂದ್ರೆ ರೂಮ್ ಧನುಂ ಘಾರಯತಿ ಅಂತಹ ಕ್ಲೇಶಯತಿ ಇತಿ ರುಘ ಅಂತೇಳಿ. ರು ಅಂದ್ರೆ ಧನು, ಧನು ಅಂದ್ರೆ ಯಾರು, ದಾನವರ ತಾಯಿಗೆ ಧನು ಅಂತ ಹೆಸರು, ಅದಕ್ಕೆ ರು ರು ಅನ್ನುವ ಹೆಸರು. ರುಘ ಧನುಂ ಘಾರಯತಿ ಇತಿ ರುಘ ಅಂತಹ ಕ್ಲೇಶಯತಿ ಅಂದ್ರೆ ಧನುವಿನ ಮಕ್ಕಳಕ್ಕೋಸ್ಕರ ದಾನವರಿಗೆ ದಾನವರ ಅಂತ ಹೆಸರು. ದಾನವರ ಅಂತ ಯಾಕೆ ಕರೀತಾರೆ ಅಂದ್ರೆ ಧನುವಿನ ಮಕ್ಕಳು ಅದಕ್ಕೆ ದಾನವರ ಆಗಿದ್ದಾರೆ. ದಾನವರ ತಾಯಿ ಧನು, ಅದಕ್ಕೆ ದಾನವರ ಸಂಹಾರ ಮಾಡಿದಾಗ ಧನುವಿಗೆ ಬಹಳ ಕ್ಲೇಶವಾಗುತ್ತೆ, ದುಃಖವಾಗುತ್ತೆ, ಮಕ್ಕಳು ಸತ್ತಾಗ ತಾಯಿಗೆ ದುಃಖವಾಗುತ್ತೆ. ಅದಕ್ಕೆ ಅಂತಹ ಧನುಂ ಘಾರಯತಿ, ದಾನವರ ಜನನಿ ಧನುದೇವಿಗೆ ಪುತ್ರನಾಶದಿಂದ ಸಂತಾಪವನ್ನು ಹುಟ್ಟಿಸುವವನಕ್ಕೋಸ್ಕರ ಅವನಿಗೆ ರುಘ ಅಂತ ಪರಮಾತ್ಮನಿಗೆ ಹೆಸರು ಅಂತೇಳಿ. ಈ ವಿಧವಾಗಿ ಒಂದೊಂದು ಅಕ್ಷರದ ಒಳಗೆ ಅಂತರ್ಗತನಾಗಿರುವ ಪರಮಾತ್ಮನ ರೂಪ, ಅದರ ಒಂದು ಅನುಸಂಧಾನ ಹೇಗಿರಬೇಕು ಅನ್ನುವುದು, ಈ ವಿಧವಾಗಿ 51 ಅಕ್ಷರಗಳ ಒಳಗೂ ಇರುವಂತಹ ಪರಮಾತ್ಮನ ರೂಪಗಳನ್ನು ನಾವು ಆ ವರ್ಣವಾಚ್ಯನಾದ ಪರಮಾತ್ಮ ರೂಪಗಳನ್ನು ಯಾವಾಗಲೂ ಸ್ಮರಣೆ ಮಾಡಬೇಕು. ಮಾತೃಕಾ ಮಂತ್ರ ನ್ಯಾಸ ಮಾಡುವಾಗ ಕೂಡ ನಾವು ಈ ಒಂದು ಅನುಸಂಧಾನೆಯನ್ನು ಇಟ್ಟುಕೊಂಡು ಪರಮಾತ್ಮನ ಆ ಹೆಸರುಗಳಲ್ಲಿರುವ ಆ ಗುಣಗಳ ಒಂದು ಅನುಸಂಧಾನದಿಂದ ಆ ಹೆಸರುಗಳನ್ನು ನಾವು ಉಚ್ಚಾರಣೆ ಮಾಡಬೇಕು. ಈ ವಿಧವಾಗಿ ಮಾಕಳತ್ರನು ರಮಾಪತಿಯಾದ ಪರಮಾತ್ಮ ಇದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಈ ಪರಮಾತ್ಮನ ರೂಪಗಳು ಹೇಗಿರುತ್ತೆ ಅಂದ್ರೆ, ಪ್ರತಿಯೊಂದು ಕಡೆ ಸಮನಾ ಅಂತ ಕರೆಯಲ್ಪಡುವಂತಹ ಲಕ್ಷ್ಮೀದೇವಿ ಯಾವಾಗಲೂ ಪರಮಾತ್ಮನ ಇದ್ದ ಎಲ್ಲ ಕಡೆಯೂ ಲಕ್ಷ್ಮಿ ಇರ್ತಾಳೆ. ಈ 51 ರೂಪಗಳಲ್ಲಿ ಕೂಡ 51 ಪತ್ನಿಯ ರೂಪದಲ್ಲಿ ಲಕ್ಷ್ಮಿ ಇರ್ತಾಳೆ. ಅಷ್ಟು ರೂಪಗಳಿರುವ ಲಕ್ಷ್ಮಿಯ ಜೊತೆಲಿ ಪರಮಾತ್ಮ ಇರ್ತಾನೆ ಅಂತ ಹೇಳಿ ನಾವು ತಿಳ್ಕೋಬೇಕು. ಸೊ 51 ಪತ್ನಿಯರ ಸಹಿತವಾಗಿ ಈ 51 ರೂಪಗಳಿಂದ ಪರಮಾತ್ಮ ಇರ್ತಾನೆ. ಅಂತಹ ಆ ಪರಮಾತ್ಮನ ಇನ್ನು ಹೇಳ್ತಾ ಇದ್ದಾರೆ. ಸೊ ಏಕಪಂಚಾಶದ್ ವರ್ಣ ಗತ ಮಾಕಳತ್ರನು, ಅದಕ್ಕೆ ರಮಾಪತಿಯಾದ ಪರಮಾತ್ಮ 51 ರೂಪಗಳಲ್ಲಿ ಇದ್ದು ಸರ್ವರ ಒಳಗೆ ಅವ್ಯಾಕೃತ ಆಕಾಶಾಂತ ವ್ಯಾಪಿಸಿ ನಿಗಮತತಿಗಳನ್ನು. ಅವ್ಯಾಕೃತ ಆಕಾಶ ಅಂತ ಅಂತೇಳಿ ಅಂದ್ರೆ ಯಾಕೆ ಅವ್ಯಾಕೃತ ಆಕಾಶ ಅಂತ ಹೇಳ್ತಾ ಇದ್ದಾರೆ? ರಮಾ ಲಕ್ಷ್ಮೀದೇವಿಗೆ ಅಭಿಮನ್ಯವಾದಂತಹ ಅವ್ಯಾಕೃತ ಆಕಾಶ, ಮುಖ್ಯವಾಗಿ ಅಭಿಮಾನಿ ದೇವತೆ ಅವ್ಯಾಕೃತ ಆಕಾಶಕ್ಕೆ ಲಕ್ಷ್ಮೀದೇವಿ. ಈ ವಿಧವಾಗಿ ಲಕ್ಷ್ಮಿ ಅಭಿಮಾನಿಯಾಗಿರುವ ಈ ಅವ್ಯಾಕೃತ ಆಕಾಶದ ಒಳಗೂ ಪರಮಾತ್ಮ ವ್ಯಾಪಿಸಿ ಇರ್ತಾನೆ. ಅಂದ್ರೆ ಎಲ್ಲಾ ಅಧಿಷ್ಠಾನದಲ್ಲಿಯೂ ಇರತಕ್ಕ ನಾಮಗಳು ಅಕ್ಷರ ಸಂಕೇತಗಳಿಂದ ಪರಮಾತ್ಮ ಇರ್ತಾನೆ ಅಂಥೇಳಿ ನಾವು ತಿಳ್ಕೋಬೇಕು. ಅಷ್ಟೇ ಅಲ್ಲದೆ ಈ ಅವ್ಯಾಕೃತ ಆಕಾಶ ಅನ್ನೋದು ಪ್ರತಿಯೊಂದು ತತ್ವದಲ್ಲಿಯೂ ಅದು ಸೇರಿ ಯಾವ್ದು ಇರಬೇಕಂದ್ರೆ ಅದಕ್ಕೊಂದು ಸ್ಪೇಸ್ ಬೇಕು. ಯಾವ ತತ್ವ ನೀವು ತಗೊಂಡ್ರು ಅದಿರಬೇಕಂದ್ರೆ ಒಂದು ಸ್ಪೇಸ್ ಬೇಕು. ಅದಕ್ಕೆ ಅವ್ಯಾಕೃತ ಪ್ರತಿಯೊಂದು ತತ್ವಕ್ಕೆ ಸಮ್ವಾಟ್ ಇಟ್ ಇಸ್ ರಿಲೇಟೆಡ್, ಯಾವಾಗಲೂ ಇರುತ್ತೆ. ಅದಕ್ಕೆ ಅವ್ಯಾಕೃತ ಆಕಾಶ ಅಂತ ಹೇಳಿದ್ರ ಮೂಲಕವಾಗಿ ಪ್ರತಿಯೊಂದು ತತ್ವದಲ್ಲಿಯೂ ಪ್ರತಿಯೊಂದು ಅಧಿಷ್ಠಾನದಲ್ಲಿಯೂ ಪರಮಾತ್ಮ ಇದ್ದಾನೆ ಅನ್ನೋದು ಒಂದು ಹಿಂಟ್ ಮಾಡಿದಂಗೆ ಆಗುತ್ತೆ. ಈ ಒಂದು ಹಿಂಟ್ ಅನ್ನು ಕೊಟ್ಟಿದ್ದಾರೆ. ನಿಗಮ ತತಿಗಳನ್ನು ಅಂದ್ರೆ ಈ ಅಕ್ಷರಗಳಿಂದ ಯಾಕೆ ಹೇಳ್ತಾ ಇದ್ದಾರೆ? ನಿಗಮ ತತಿಗಳು ವೇದದ ಸಮೂಹಗಳು. ಪ್ರತಿಯೊಂದು ನೀವು ವೇದ ತಗೊಳ್ಳ್ರಿ, ಎನಿ ವರ್ಕ್, ವೇದ ಪುರಾಣ ಇತಿಹಾಸ ಯಾವ್ದು ತಗೊಂಡ್ರು, ವಾಟ್ ಈಸ್ ಇಟ್ ಮೇಡ್ ಆಫ್? ಇಟ್ ಈಸ್ ಮೇಡ್ ಆಫ್ ಸೆಂಟೆನ್ಸಸ್, ಸೆಂಟೆನ್ಸಸ್ ಆರ್ ಮೇಡ್ ಆಫ್ ವರ್ಡ್ಸ್, ವರ್ಡ್ಸ್ ಆರ್ ಮೇಡ್ ಆಫ್ ಲೆಟರ್ಸ್. ಈ ವಿಧವಾಗಿ ವಾಕ್ಯಗಳು, ಪದಗಳು, ಅಕ್ಷರಗಳು, ಕೊನೆಗೆ ಅಕ್ಷರಗಳು. ಸೊ ಪ್ರತಿಯೊಂದರಲ್ಲಿ ಅಕ್ಷರಗಳಿರುತ್ತೆ, ಲೆಟರ್ಸ್ ಅದೇ. ಈವನ್ ನಾವು ಬೇರೆ ಬೇರೆ ನಮ್ಮ ಲೌಕಿಕ ಗ್ರಂಥಗಳನ್ನು ತಗೊಂಡು ಸಹಿತ ಅದರಲ್ಲಿಯೂ ಅಕ್ಷರಗಳು, ಅಕ್ಷರ ಅನ್ನೋದು ಎಲ್ಲದರೊಳಗೂ ಇರುತ್ತೆ. ಪ್ರತಿಯೊಂದು ಗ್ರಂಥದಲ್ಲಿಯೂ ಅಕ್ಷರಗಳಿರುತ್ತೆ. ಅದಕ್ಕೆ ಈ ಅಕ್ಷರಗಳಲ್ಲಿ ಪರಮಾತ್ಮ ವ್ಯಾಪಿಸಿದ್ದಾನೆಂದ್ರೆ ಆ ನಿಗಮ ತತಿಗಳವರೆಗೂ ವ್ಯಾಪಿಸಿದ್ದಾನೆ. ಅಪೌರುಷೇಯವಾದ ಆ ವೇದಗಳವರೆಗೆ ಪರಮಾತ್ಮ ಅಂತರ್ಗತನಾಗಿದ್ದಾನೆ ಅಂತ ಹೇಳಿ ನಾವು ತಿಳ್ಕೋಬೇಕು. ಈ ವಿಧವಾಗಿ ವೇದ ಸಮೂಹಗಳ ಅಧಿಷ್ಠಾನಗಳನ್ನು ಅಧಿಷ್ಠಾನ ಮಾಡಿಕೊಂಡು ಅದರ ಅಂತರ್ಗತನಾಗಿ ವರ್ಣರೂಪಗಳಿಂದ ಪರಮಾತ್ಮ ವ್ಯಾಪಿಸಿ ಇದ್ದಾನೆ ಅನ್ನೋದು ನಾವು ತಿಳ್ಕೋಬೇಕು. ಅದಾದ ಮೇಲೆ ವ್ಯಾಕರಣ ಭಾರತ ಮುಖಾದಿ ಅನೇಕ ಶಾಸ್ತ್ರಗಳು, ಅಂದ್ರೆ ಅನೇಕ ವಿಧವಾದ ವ್ಯಾಕರಣಗಳು, ಭಾರತ, ಮಹಾಭಾರತ, ಪಂಚರಾತ್ರ, ವೈಖಾನಸ, ಸಂಹಿತ ಮೊದಲಾದ ಸಮೂಹಗಳನ್ನು ಮಾಡಿಕೊಂಡು ಅನೇಕ ಶಾಸ್ತ್ರಗಳನ್ನು, ಪುರಾಣಗಳನ್ನು, ಉಪಪುರಾಣಗಳನ್ನು, ವೇದಕ್ಕೆ ಅವಿರುದ್ಧವಾಗಿರುವಂತಹ ವೇದ ಉಕ್ತ ಅರ್ಥಗಳನ್ನು ಅನುಸರಿಸಿರುವಂತಹ ಪುರಾಣಗಳನ್ನು ದರ್ಶನ ಗುಹ್ಯ ಸಮಾಧಿ ಭಾಷೆಗಳಿಂದ ಅರ್ಥಗರ್ಭಿತ ಮಾಡಿ ನಮಗೆ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ನಾವು ನಿನ್ನೆ ಒಂದು ನೋಡಿದ್ದೀವಿ, ಸಮಾಧಿ ದರ್ಶನ ಗುಹ್ಯ ಭಾಷೆ ಅಂತ ಹೇಳಿ ಜಸ್ಟ್ ಮೆನ್ಷನ್ ಮಾಡಿದ್ದೀವಿ. ಅದರ ಒಂದು ಪ್ರಸಂಗ ಇವತ್ತು ಮತ್ತು ಬರ್ತಾ ಇದೆ. ಸೊ ಏನಂದ್ರೆ ಜಸ್ಟ್ ಒಂದು ಏನು ಸಮಾಧಿ ಗುಹ್ಯ ದರ್ಶನ ಭಾಷಾ ಅಂದ್ರೆ ಏನು ಅನ್ನೋದು ಸಂಕ್ಷಿಪ್ತವಾಗಿ ನೋಡೋಣ. ಸಮಾಧಿ ಭಾಷೆ ಅಂದ್ರೆ ಯಾಕೆಂದ್ರೆ ಈ ಶಬ್ದಗಳಲ್ಲಿ ಕೂಡ ಪರಮಾತ್ಮನ ಸಮಾಧಿ ಅನ್ನುವ ಶಬ್ದ ಸಮಾಧಿ ಭಾಷೆಯನ್ನು ಹೇಳುತ್ತೆ, ಸಮಾಧಿ ಅನ್ನುವ ಶಬ್ದ ಪರಮಾತ್ಮನನ್ನು ವರ್ಣನೆ ಮಾಡುತ್ತೆ. ಸಮಾಧಿ ಅಂದ್ರೆ ಸಮ್ಯಕ್ ಆದಿ, ಇದ್ದದ್ದು ಇದ್ದಹಾಂಗೆ ಹೇಳೋದು ಸಮಾಧಿ ಭಾಷೆ ಅಂತೇಳಿ. ಉದಾಹರಣೆಗೆ ನಾವು ನಾಸ್ತಿ ನಾರಾಯಣ ಸಮಂಶ ನ ಭೂತೋ ನ ಭವಿಷ್ಯತಿ ಏತಿನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ ಅಂತೇಳಿ, ರುದ್ರಂ ಸಮಾಶಿತ ದೇವಾಹ ರುದ್ರೋ ಬ್ರಹ್ಮಾಣಮಾಶಿತ ಬ್ರಹ್ಮ ಮಾಂ ಆಶಿತೋ ನಿತ್ಯಂ ನಾಹಂ ಕಂಚಿತ್ ಉಪಾಶಿತ ಅಂತೇಳಿ ಪರಮಾತ್ಮ ತಾನೇ ಹೇಳ್ಕೊಳ್ತಾನೆ. ಅಂದ್ರೆ ರುದ್ರನನ್ನು ಎಲ್ಲ ದೇವತೆಗಳು ಅವನ ಕಳಗಿರುವಂತಹ ದೇವತೆಗಳು ಆಶ್ರಯ ಮಾಡಿಕೊಂಡಿದ್ದಾರೆ, ರುದ್ರ ಬ್ರಹ್ಮನನ್ನು ಆಶ್ರಯ ಮಾಡಿಕೊಂಡಿದ್ದಾನೆ, ಬ್ರಹ್ಮ ನನ್ನನ್ನು ಆಶ್ರಯ ಮಾಡಿಕೊಂಡಿದ್ದಾನೆ, ಆದರೆ ನಾನು ಯಾರನ್ನೂ ಆಶ್ರಯ ಮಾಡಿಕೊಂಡಿಲ್ಲ, ನಾನು ಸ್ವತಂತ್ರನಾಗಿದ್ದೀನಿ ಅಂತ ಪರಮಾತ್ಮ ಹೇಳ್ಕೊಳ್ತಾನೆ. ಸತ್ಯಂ ಸತ್ಯಂ ಪುನಃ ಸತ್ಯಂ ಉದೃತ್ಯ ಭುಜಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ ಅಂಥೇಳಿ ಇತ್ಯಾದಿ ವಚನಗಳು ಯಾವುದಿದೋ ಇದು ಸಮಾಧಿ ಭಾಷೆಯಲ್ಲಿ, ಅಂದ್ರೆ ಇದರ ಮೇಲ್ನೋಟದ ಅರ್ಥವು ಒಳಗಿನ ಅರ್ಥವು ಎಲ್ಲವೂ ಒಂದೇ. ಸೊ ಇದು ಸಮಾಧಿ ಭಾಷೆ, ಸಮ್ಯಕ್ ಆದಿ, ಚೆನ್ನಾಗಿರುವಂತಹ ಭಾಷೆ. ಇನ್ನೊಂದು ಏನಂದ್ರೆ ಈ ಸಮಾಧಿ ಸಮ್ಯಕ್ ಆದಿ, ಎಲ್ಲರ ಒಳಗೂ ಸ್ಥಿರವಾಗಿ ನೆಲೆಕೊಂಡಿರುವವನು ಪರಮಾತ್ಮ. ಅದಕ್ಕೆ ಅವನು ಸಮಾಧಿ, ನಾವು ಸಮಾಧಿ ಅಂದ್ರೆ ಪರಮಾತ್ಮ ಅಂತ ಹೇಳಿದ್ರೆ ಎಲ್ಲದರ ಒಳಗೂ ಎಲ್ಲರ ಒಳಗೂ ಕೂಡ ಚೆನ್ನಾಗಿ ನೆಲೆಕೊಂಡಿರುವವನು ಪರಮಾತ್ಮಕ್ಕೋಸ್ಕರ ಅವನು ಸಮಾಧಿ. ಸೊ ಸಮಾಧಿ ಭಾಷಾ ಅಂತರ್ಗತನಾದ ಸಮಾಧಿ ನಾಮಕ ಪರಮಾತ್ಮನನ್ನು ನಾವು ನೆನೆಯಬೇಕು ಅಂತೇಳಿ. ಅದೇ ವಿಧವಾಗಿ ದರ್ಶನ ಭಾಷೆ, ದರ್ಶನ ಭಾಷೆ ಅಂದ್ರೆ ಈಗ ಬೇರೆಯವರು ಹೇಳಿದ್ದ ಮಾತನ್ನು ಅದನ್ನು ಕೋಟ್ ಮಾಡಿ ಹೇಳ್ದಂಗೆ. ದರ್ಶನ ಭಾಷೆ ಅಂದ್ರೆ ಮಹಾಭಾರತ ಇಲ್ಲ ಶತ್ರು ಮೊದಲಾದ ಭಾಗಗಳಲ್ಲಿ, ಕೆಲವು ಭಾಗವತ ಭಾಗಗಳಲ್ಲಿ ಶಿವನೇ ಸರ್ವೋತ್ತಮ, ಶಿವನನ್ನು ಪರಮಾತ್ಮ ಪೂಜೆ ಮಾಡಿದ್ದಾನೆ ಇಲ್ಲ ತಪಸ್ಸು ಮಾಡಿದ್ದಾನೆ ಇತ್ಯಾದಿ ವಚನಗಳೆಲ್ಲ ಬರುತ್ತೆ. ಇವೆಲ್ಲವೂ ದರ್ಶನ ಭಾಷೆಗಳು ಅಂತೇಳಿ. ಇದಕ್ಕೆ ಯಾಕೆ ದರ್ಶನ ಭಾಷೆ ಅಂತ ಕರೀತಾರೆ ಅಂದ್ರೆ, ಇದು ದರ್ಶನ ಅಂದ್ರೆ ಮೇಲ್ನೋಟ, ಆದಿಯಲ್ಲಿ ಒಂದು ದರ್ಶನ ಕೊಡುತ್ತೆ, ಅಂತ್ಯದಲ್ಲಿ ಇನ್ನೊಂದು ದರ್ಶನ ಕೊಡುತ್ತೆ. ದರ್ಶನ ಅಂದ್ರೆ ಕಾಣಿಸುವುದು, ಒಂದರ್ಥಕ್ಕೆ ಮೊದಲು ಕಾಣಿಸುತ್ತೆ ಆಮೇಲೆ ಇನ್ನೊಂದು, ಅಂದ್ರೆ ಮಿಕ್ಸ್ಡ್ ಮೀನಿಂಗ್ಸ್. ನಮಗೆ ಮೇಲ್ನೋಟದ ಅರ್ಥ ಒಂದು, ಒಳಗಿನ ಅರ್ಥ ಅದು, ಇದು ಆಕ್ಚುಲ್ ಆಗಿ ಕೋಟ್ ಮಾಡಿದ್ದಾರೆ, ಓ ಇದು ಅದರ ಅರ್ಥ ಅಲ್ಲರಿ, ಅದು ಮೇಲ್ನೋಟದ ಅರ್ಥ ತಗೋಬಾರದು, ಇದು ಇನ್ನೊಬ್ರು ಹೇಳಿದ ಮಾತು ಅಂತ ನಾವು ತಿಳ್ಕೋಬೇಕು. ಸೊ ಈ ವಿಧವಾಗಿ ಹೇಳ್ತಕ್ಕ ದರ್ಶನ ಭಾಷೆ ಅಂತ ಕರ್ತಂತೆ. ಇಲ್ಲ ಅಂದ್ರೆ ದರ್ಶನ ಭಾಷೆ, ದರ್ಶನ ಅಂದ್ರೆ ಶಾಸ್ತ್ರಗಳಿಗೆ ದರ್ಶನ ಅಂತ ಹೆಸರು. ಸೊ ಇನ್ನೊಂದು ದರ್ಶನ, ಬೇರೆ ದರ್ಶನಗಳನ್ನು, ಬೇರೆ ಶಾಸ್ತ್ರಗಳನ್ನು, ಶೈವಾದಿ ಶಾಸ್ತ್ರಗಳನ್ನು ಪ್ರತಿಪಾದನೆ ಮಾಡುತ್ತೆ, ಅಂದ್ರೆ ಪ್ರತಿಪಾದನೆ ಅಲ್ಲ, ಅದರಲ್ಲಿ ಈ ಅರ್ಥ ಇದೆ ಅಂತ ತಿಳಿಸತ್ತೆಕ್ಕೋಸ್ಕರ ಅದು ದರ್ಶನ ಭಾಷೆ ಅಂತೇಳಿ. ಅದಕ್ಕೆ ಈ ದರ್ಶನ ಭಾಷೆಯ ಒಳಗೆ ಪರಮಾತ್ಮ ದರ್ಶನ ನಾಮಕನಾಗಿರ್ತಾನೆ. ಅವನು ದರ್ಶನ ಅಂದ್ರೆ ಏನು? ದರ್ಶನ ಸಂದರ್ಶನ, ಅವನು ಬಹಳ ಸುಂದರನಾದವನು, ನೋಡಬೇಕಾದವನು, ಅವನೇ ದರ್ಶನ. ಅವನ ದರ್ಶನ ನಾವು ಯಾವಾಗಲೂ ಮಾಡ್ಕೋ, ನಮಗೆ ಅಪರೋಕ್ಷ ಜ್ಞಾನವಾಗಬೇಕಂದ್ರೆ ಅವನು ದರ್ಶನ ಆಗಬೇಕು. ಅದಕ್ಕೆ ಎಲ್ಲರಿಂದ ದರ್ಶನೀಯನಾದವನಕ್ಕೋಸ್ಕರ ಅವನು ದರ್ಶನ. ಈ ವಿಧವಾಗಿ ದರ್ಶನ ನಾಮಕ ಪರಮಾತ್ಮ ದರ್ಶನ ಭಾಷೆಯಲ್ಲಿಯೂ ಅಂತರ್ಗತನಾಗಿರ್ತಾನೆ ಅಂಥೇಳಿ ಆ ಭಾವದಿಂದ ನಾವು ನೋಡಬೇಕು. ಅದೇ ವಿಧವಾಗಿ ನಮಗೆ ಇನ್ನೊಂದು ಏನಂದ್ರೆ ಗುಹ್ಯ ಭಾಷೆ ಅಂತೇಳಿ. ಗುಹ್ಯ ಭಾಷೆ ಅಂದ್ರೆ ಏನು? ಹಿಡನ್ ಮೀನಿಂಗ್, ನಾವು ಕನ್ಸೀಲ್ಡ್ ಮೀನಿಂಗ್ ಆರ್ ಹಿಡನ್ ಮೀನಿಂಗ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಗುಹ್ಯ ಭಾಷೆ ಅಂತ ಕರೀತಾರೆ. ಗುಹ್ಯ ಭಾಷೆಗೆ ಉದಾಹರಣೆ ಅಂದ್ರೆ ಉಚ್ಛಿಷ್ಟಂ ಶಿವನಾರ್ಮಲ್ಯಂ ವಮನಂ ಮೃತಕರ್ಪಟಂ ಕಾಕವಿಷ್ಠ ಸಮಾಯುಕ್ತಂ ಪಂಚಭೂತಾನಿ ಭಾರತ ಅಂತ ಭಾಗದಲ್ಲಿ ಬರುವಂತಹ ಒಂದು ಸುಂದರವಾದ ಒಂದು ವಚನ. ನಾವು ನಿನ್ನೆ ಜಸ್ಟ್ ಸಂಕ್ಷೇಪವಾಗಿದೆ, ಈ ತರ ಇರುತ್ತೆ ಅಂತ ನೋಡಿದೀವಿ. ಅದೇ ಉಚ್ಛಿಷ್ಟಂ ಅಂದ್ರೆ ಎಂಜಲು, ಶಿವನಿರ್ಮಾಲ್ಯ ಅಂದ್ರೆ ಶಿವನ ಮೊದಲು ಸಮರ್ಪಣೆ ಮಾಡಿ ಆಮೇಲೆ ಬಂದಿದ್ದು ಶಿವನ ನಿರ್ಮಾಲ್ಯ. ಆಮೇಲೆ ವಮನ ಅಂದ್ರೆ ವಾಂತಿ, ಮೃತ ಕರ್ಪಟ ಅಂದ್ರೆ ಶವದ ವಸ್ತ್ರ. ಈ ವಿಧವಾಗಿ ಕಾಕವಿಷ್ಟ ಸಮಾಯುಕ್ತಂ ಪಂಚಭೂತಾನಿ ಭಾರತ, ಪಂಚಭೂತಾನಿ ಭಾರತ, ಪಂಚಭೂತ ಅಂದ್ರೆ ಪವಿತ್ರವಾದದ್ದು, ಪಂಚಭೂತಾನಿ ಪವಿತ್ರವಾದ ಐದು ವಸ್ತುಗಳು ಅಂಥೇಳಿ. ಇದು ಮೇಲ್ನೋಟದ ಅರ್ಥ ನೋಡಿದ್ರೆ ಬಹಳ ವಿಚಿತ್ರವಾದ ಒಂದು ಅರ್ಥವನ್ನು ಕಾಣಿಸುತ್ತೆ. ಆದ್ರೆ ಒಳಗೆ ಏನರ್ಥ ಅಂದ್ರೆ ಉಚ್ಛಿಷ್ಟಂ ಅಂದ್ರೆ ಎಂಜಲ್ ಅಂದ್ರೆ ಏನು? ಎಂಜಲು ಕರು ಕುಡಿದ ಅನಂತರ ಕರೆದಂತಹ ಹಾಲು, ಎಂಜಲಿಂದ ಸೇರಿದೆ ಅದಕ್ಕೆ, ಅದು ಆ ಹಾಲನ್ನು ಪರಮಾತ್ಮನಿಗೆ ಅದು ಪವಿತ್ರವಾದದ್ದೇ, ಅದು ಸಮರ್ಪಣೆ ಮಾಡಬಹುದು. ಆಮೇಲೆ ಶಿವನಿಂದ ಬಂದಿದ್ದು ಗಂಗಾ ನದಿ, ಅದು ಪರಮಾತ್ಮನಿಗೆ ಬಹಳ ಶ್ರೇಷ್ಠವಾದದ್ದು, ಅದು ಪವಿತ್ರವಾದದ್ದು, ಸಮರ್ಪಣೆ ಮಾಡಬೇಕು. ಅದಾದ್ಮೇಲೆ ವಾಂತಿ ಅಂದ್ರೆ ಏನು? ಹನಿ ಬೀಸ್, ಅದು ಏನು ಮಧುವನ್ನು ಒಂದು ಕಡೆ ಬಂದು ಪುಷ್ಪಗಳಿಂದ ತಕೊಂಡು ಬಂದು ವಾಂತಿ ಮಾಡುತ್ತೆ ಅಂತೇಳಿ, ಅದಕ್ಕೆ ಅದು ಮಧುಗೆ ಹನಿಗೆ ವಮನ ವಾಂತಿ ಮಾಡಿದ ಪದಾರ್ಥ ಅಂತ ಕರಿತೀವಿ. ಮೃತ ಕರ್ಪಟ ಅಂದ್ರೆ ರೇಷ್ಮೆ ವಸ್ತ್ರ, ನಾವು ಸಿಲ್ಕ್ ಎಲ್ಲ ಅದು ಹೇಗೆ ಬರುತ್ತೆ ಅಂತ ಗೊತ್ತು, ಕಕೂನ್ಸಿಂದ ಬಂದಿದ್ದು, ಅದಕ್ಕೆ ಮೃತ ಕರ್ಪಟ ಅಂತ ಕರಿತೀವಿ. ಕಾಕವಿಷ್ಟ ಸಮಾಯುಕ್ತಂ ಅಂದ್ರೆ ಕಾಕವಿಷ್ಟ ಅಂದ್ರೆ ಕಾಗೆಯ ಮಲದಿಂದ ಕೂಡಿರುವಂತಹದ್ದು ಅಶ್ವತ್ಥಾದಿ ವೃಕ್ಷಗಳು ಯಾವ್ದಿದೋ ಅದಕ್ಕೆ ಕಾಕವಿಷ್ಟ ಸಮಾಯುಕ್ತಂ. ಪಂಚಭೂತಾನಿ ಭಾರತ, ಐದು ಪವಿತ್ರವಾದ ವಸ್ತುಗಳು ಪರಮಾತ್ಮನಿಗೆ ಸಮರ್ಪಣೆ ಮಾಡಲಿಕ್ಕೆ ಯೋಗ್ಯವಾದ ವಸ್ತುಗಳು ಅಂತ ಹೇಳಿ. ಇದು ಗುಹ್ಯ ಭಾಷೆ. ಏನ್ರಿ ಯಾಕೆ ಇದೆಲ್ಲ ಯಾಕೆ ಹೇಳ್ತಾ ಇದೆ? ಯಾಕೆ ಇದು ಅಂದ್ರೆ ಗುಹ್ಯ ಭಾಷೆ ಈ ಗುಹ್ಯತ್ವ ಅದಕ್ಕೆ ಕೊಟ್ಟವನು ಗುಹ್ಯನಾದ ಪರಮಾತ್ಮ ಅಂಥೇಳಿ. ಸೊ ಗುಹ್ಯನಾದ ಪರಮಾತ್ಮ ಗುಹ್ಯ ಭಾಷೆ ಒಳಗೆ ಆ ಗುಹ್ಯ ಭಾಷೆಗೆ ಆ ಶಕ್ತಿಯನ್ನು ಉಂಟು. ಅವನು ಗುಹ್ಯನಾದವನು, ಯಾಕಂದ್ರೆ ಅವನು ನಮಗೆ ಪರಮಾತ್ಮ ಕಾಣಿಸಿಕೊಡೋಲ್ಲ. ನಾವು ದೇವರಿದ್ದಾನೆ ಅಂತ ಹೇಗೆ ನಮ್ಮ ದೇವರಲ್ಲಿ ಕಾಣಿಸಲ್ವಲ್ಲ. ಅವನು ಗುಹ್ಯನಾಗಿದ್ದಾನೆ, ಹೀಸ್ ಹಿಡನ್, ಎಲ್ಲಿಯೂ ನಮಗೆ ಪ್ರತ್ಯಕ್ಷವಾಗಿ ಗೋಚರನಾಗೋದಿಲ್ಲ. ಅವನು ಗುಹ್ಯನ ಅನ್ನುವ ಶಬ್ದ ಮುಖ್ಯವಾಗಿ ಪರಮಾತ್ಮನ ತಿಳಿಸುತ್ತೆ. ಅಂತಹ ಗುಹ್ಯನಾದ ಪರಮಾತ್ಮ ಗುಹ್ಯ ಭಾಷಾಂತರ್ಗತನಾಗಿದ್ದಾನೆ ಅಂತೇಳಿ ಈ ವಿಧವಾಗಿ ದರ್ಶನ ಗುಹ್ಯ ಸಮಾಧಿ ಭಾಷೆಗಳಿಂದ ಅರ್ಥಗರ್ಭಿತವಾದ ಅದಕ್ಕೆ ಅರ್ಥಗರ್ಭಿತವನ್ನು ಕೊಡುವನು, ಆಯಾ ಲೆವೆಲ್ಸ್ ನಲ್ಲಿ ಅದಕ್ಕೆ ಮೀನಿಂಗ್ಸ್ ಅವನು ಕೊಡ್ತಾನೆ. ಕೋಸ್ಕರ ಈ ಅಕ್ಷರಗಳಲ್ಲಿ ಅಂತರ್ಗತನಾಗಿ ಇದ್ದು ಅದರ ಮೂಲಕವಾಗಿ ಈ ಭಾಷೆಗಳಲ್ಲಿಯೂ ಅಂತರ್ಗತನಾಗಿದ್ದು ಅನೇಕ ಶಾಸ್ತ್ರ ಪುರಾಣ ಭಾಷ್ಯ ಅನೇಕಗಳ ಕಲ್ಪಿಸಿ. ಅದಕ್ಕೆ ಯಾಕೆ ಇದೆಲ್ಲ ಹೇಳಿದೀವಿ ಅಂದ್ರೆ ಈ ಭಾಷ್ಯಗಳ ಅನೇಕ ಅಂದ್ರೆ ಸಮೂಹ ಅಂತೇಳಿ, ದಿಸ್ ಆರ್ ಆಲ್ ಸಮೂಹ ಅಂತ, ದಿಸ್ ಆರ್ ಆಲ್ ಇವೆಲ್ಲದ ಸಮೂಹ, ಅನೇಕ ಅಂದ್ರೆ ಸಮೂಹ. ಈ ಸಮೂಹಗಳನ್ನು ಅವನೇ ಕಲ್ಪನೆ ಮಾಡ್ತಾನೆ, ಇಂತಹ ಭಾಷಾ ವಿಧಾನವನ್ನು ಅವನೇ ಕಲ್ಪನೆ ಮಾಡಿದ್ದಾನೆ ಅನ್ನೋದು ಆ ಕಾರಣದಿಂದ ಇದನ್ನು ಜಸ್ಟ್ ಮೆನ್ಷನ್ ಮಾಡಿದ್ದೀವಿ. ಈ ಅನೇಕಗಳನ್ನು ಕಲ್ಪಿಸಿ ಕಲ್ಪನೆ ಮಾಡಿ ಅವನು ಮನೋವಾಂಗ್ಮಯ ನೆನೆಸಿಕೊಂಬನು. ಅವನು ಮನೋವಾಂಗ್ಮಯ, ಮನೋಮಯ ವಾಂಗ್ಮಯ. ಏನು ಮನೋವಾಂಗ್ಮಯ ಅಂದ್ರೆ ಏನು? ಅವನು ನಮ್ಮ ಮನಸ್ಸಿನಲ್ಲಿ ನಮ್ಮ ಮನೋಮಯನಾಗಿದ್ದಾನೆ. ನಮ್ಮ ಮನನಗಳಲ್ಲಿ ಅಂದ್ರೆ ನಾವು ಯಾವ ಚಿಂತನೆ ಮಾಡಿದ್ರು ಪರಮಾತ್ಮನ ಒಂದು ಧ್ಯಾನ ಮಾಡಬೇಕಂದ್ರೆ ಅವನು ಮನೋಮಯನಾದ ಪರಮಾತ್ಮ ನಮಗೆ ಆ ಧ್ಯಾನ ಮಾಡುವ ಶಕ್ತಿಯನ್ನು ಕೊಡಬೇಕು. ಅದೇ ವಿಧವಾಗಿ ಮನೋಮಯ ವಾಂಗ್ಮಯ, ವಾಂಗ್ಮಯ ಲ್ಯಾಂಗ್ವೇಜ್ ಅಂದ್ರೆ ವಾಂಗ್ಮಯ ವಾಕ್ಮಯ. ನಿಜವಾಗಿ ವಾಂಗ್ಮಯ ಯಾರು? ಪ್ರತಿಯೊಂದು ವಾಕ್ನಲ್ಲಿ ನಿಂತು ತುಂಬಿರುವವನು ಯಾರು? ಪರಮಾತ್ಮ. ಸೊ ಮನೋಮಯನಾದ ಅವನೇ. ವಾಂಗ್ಮಯ ಮನೋಮಯ ಅನ್ನುವ ಶಬ್ದಗಳು ಪರಮಾತ್ಮನನ್ನೇ ವರ್ಣನೆ ಮಾಡುತ್ತೆ. ಈ ವಿಧವಾಗಿ ಪ್ರತಿಯೊಂದು ಶಬ್ದದಲ್ಲಿಯೂ ಕೂಡ ಒಂದು ಪರಮಾತ್ಮನ ವರ್ಣನೆ, ಪರಮಾತ್ಮನ ಅರ್ಥಗಳೇ ಬರುತ್ತೆ. ಇದು ಬಹಳ ಸುಂದರವಾದ ಒಂದು ವರ್ಣನಾ ಅನುಸಂಧಾನದಿಂದ ನಾವು ಪರಮಾತ್ಮನ ತಿಳ್ಕೋಬೇಕು ಅನ್ನೋದು ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ಈ ಸಂಧಿ ಈ ಶ್ಲೋಕದಲ್ಲಿ ನಮ್ಗೆ ಹೇಳಿದಂತೆ ಪ್ರತಿಯೊಂದು ಪುರಾಣ ಸಮೂಹಗಳಲ್ಲಿ ನಮಗೆ ಸಾಕಾರವಾದ ಪರಮಾತ್ಮನ ರೂಪಗಳನ್ನು ನಾವು ಅದನ್ನು ಒಂದು ಅನುಸಂಧಾನದಿಂದ ನಾವು ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕು. ನಮಗೆ ಧ್ಯಾನಕ್ಕೆ ಒಂದು ಉಪಯೋಗಕರವಾಗಬೇಕು ಅನ್ನುವ ಒಂದು ಉದ್ದೇಶದಿಂದ ದಾಸವರ್ಯರು ಈ ವಿಧವಾದಂತಹ ಒಂದು ವರ್ಣನೆಯನ್ನು ಮಾಡಿದ್ದಾರೆ. ಸೊ ಇದನ್ನು ಏಕಪಂಚಾಶದ್ ವರ್ಣಗತ ಮಾಕಳತ್ರನು ಸರ್ವರೊಳಗೆ ಅವ್ಯಾಕೃತಾಕಾಶಾಂತ ವ್ಯಾಪಿಸಿ ನಿಗಮತತಿಗಳನ್ನು ವ್ಯಾಕರಣ ಭಾರತ ಮುಖಾದಿ ಅನೇಕ ಶಾಸ್ತ್ರ ಪುರಾಣ ಭಾಷ್ಯಾನೇಕಗಳ ಕಲ್ಪಿಸಿ ಮನೋವಾಂಗ್ಮಯ ನೆನೆಸಿಕೊಂಬ. ಈ ಅವನೇ ನಿಗಮತತಿಗಳನ್ನು ಕಲ್ಪಿಸ್ತಾನೆ, ಅಂದ್ರೆ ವೇದಗಳಿಗೆ ಆ ಒಂದು ಮಹತ್ತರವಾದ ಅರ್ಥವನ್ನು ಭಾವವನ್ನು ಅವನೇ ಕೊಡ್ತಾನೆ. ಇದೇ ವಿಧವಾಗಿ ಈ ಎಲ್ಲ ಶಾಸ್ತ್ರಗಳನ್ನು ಅವನೇ ಕಲ್ಪನೆ ಮಾಡ್ತಾನೆ, ಅದಕ್ಕೆ ಒಂದು ಒಂದು ರೂಪವನ್ನು ಕೊಡ್ತಾನೆ. ತನಗೆ ಎಲ್ಲ ರೂಪಗಳು ಪರಮಾತ್ಮನ ವರ್ಣನೆ ಮಾಡುವಂತಹ ಒಂದು ರೂಪಗಳು. ಸೊ ಪರಮಾತ್ಮ ಅನೇಕ ಅನಂತಾನಂತ ರೂಪಗಳಿಂದ ಒಂದೊಂದರ ಒಳಗೂ ಕೂಡ ಅನಂತಾನಂತ ರೂಪಗಳನ್ನು ಧಾರಣೆ ಮಾಡಿ ಹೇಗೆ ಎಲ್ಲವನ್ನು ನಿಯಮನ ಮಾಡ್ತಾನೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಮನೋವಾಂಗ್ಮಯ ಎನಿಸಿಕೊಂಬ, ಅದಕ್ಕೆ ಅವನೇ ಮನೋವಾಂಗ್ಮಯ ಅಂತ, ಮನೋಮಯ ವಾಂಗ್ಮಯ ಅಂತ. ವಾಂಗ್ಮಯ ಅಂದ್ರೆ ಈ ವಾಕ್ಗಳಿಗೆಲ್ಲ ಕೂಡ ನಿಯಾಮಕನಾಗಿದ್ದಾನೆ, ತುಂಬಿದ್ದಾನೆ. ಅದನ್ನು ನಾವು ಧ್ಯಾನ ಮಾಡಿ ಅನುಸಂಧಾನ ಮಾಡಬೇಕಂದ್ರೆ ಅಂತಹ ಮನನಕ್ಕೆ ಶಕ್ತಿಯನ್ನು ಕೊಡುವವನು ಕೂಡ ಅವನು ಅವನೇ ಆಗಿದ್ದಾನೆ. ಕೋಸ ಅವನು ಮನೋಮಯ ಅಂತಲೂ ಕರೆಯಲ್ಪಡುತ್ತಾನೆ. ಅಂತಹ ಪರಮಾತ್ಮನನ್ನು ನಾವು ಧ್ಯಾನ ಮಾಡಬೇಕಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪದ್ಯದಲ್ಲಿ ಭಾರಭೃನ್ನಾಮಕನ 1624 ಮೂರ್ತಿಗಳು ಸರಾಚರ ಸರ್ವತ್ರ ತುಂಬಿಹವು. 6-4 ಜಡಗಳಲ್ಲಿ 16 ಚೇತನಗಳಲ್ಲಿ ಚಿಂತಿಸೆ ತೋರಿಕೊಂಬನು ತನ್ನ ರೂಪ ಸಕಲ ಠಾವಿನಲಿ ಅಂತೇಳಿ ಅಲ್ಲಿ ಪರಮಾತ್ಮ ರೂಪಗಳನ್ನು ವರ್ಣನೆ ಮತ್ತು ಮಾಡ್ತಾ ಇರ್ತಾರೆ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯವಾ ಬುದ್ಧ್ಯಾತ್ಮನಾ ವಾ ಅನುಸ್ವಾ ವಾ ಕರೋಮಿ ಇದ್ದಿತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ.